ಬಾಲಕನ ಕೇಳುತ್ತೇವೆ, ಇದರಿಂದ ಏನು ಉಪಯೋಗ ಆಯಿತು ಅಂತ ಕೇಳುತ್ತೇವೆ. ಇದಕ್ಕೆ ಜ್ಞಾಪಕ ಇದ್ರೆ ಸಾಕು, ಕೇಳಿದವರಿಗೆ ಒಳ್ಳೆ ಸಮಯಕ್ಕೆ ಅವರು ಯೋಗ್ಯರಾಗಿದ್ರೆ ಎಷ್ಟು ಸ್ಫೂರ್ತಿ ಕೊಡುತ್ತೆ ಅಂತ ಹೇಳೋದಕ್ಕೆ ಒಂದು ನಿದರ್ಶನ ಮುಂದೆ ಸಿಗುತ್ತೆ, ಅದನ್ನು ನೋಡೋಣಂತೆ. ಮುಂದಿನ ಘಟ್ಟ, ಒಂದು ರಥವನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ತನ್ನ ರಥವನ್ನು ಕೊಟ್ಟನಂತೆ. ಆ ರಥ ಮೂಲತಃ ಭಗವಂತನದೇ ರಥ, ಇಂದ್ರದೇವರ ಮೂಲಕವಾಗಿ ವಸುರಾಜನಿಗೆ ತಲುಪಿತ್ತಂತೆ. ವಸುರಾಜನ ವಂಶದಲ್ಲಿ ಬಂದವನೇ ಬೃಹದ್ ರಥ, ಅವನ ಮಗನೇ ಜರಾಸಂಧ. ಆದರೆ ಆ ಬೃಹದ್ ರಥ ಅವರ ಅಪ್ಪನಿಗೆ ಯಾತಕ್ಕೆ ಹೆಸರಾಗಿತ್ತು ಅಂದರೆ ಶ್ರೇಷ್ಠವಾದ ರಥವನ್ನು ಹೊಂದಿದ್ದವನು, ದೈವಿಕವಾದ ರಥವನ್ನು ಹೊಂದಿದ್ದಾದ್ರಿಂದ ಬೃಹದ್ ರಥ ಅಂತ ಅವನ ಹೆಸರು. ಆ ಬೃಹದ್ ರಥ ಅವಾಗ ಜರಾಸಂಧ, ಅವನಿಗೆ ಬಂದಿತ್ತು ರಥ. ಈಗ ರಥ ಅವನೋದ ರಥ ಉಳ್ಕೊಂಡ್ತಲ್ಲ, ಆ ರಥವನ್ನ ಸಹದೇವ ಅದನ್ನು ಭೀಮನಿಗೆ ಕೃಷ್ಣಾರ್ಪಣ ಅಂತ ಒಪ್ಪಿಸಿಬಿಟ್ಟಂತೆ. ತಂಗಿಯನ್ನು ಒಪ್ಪಿಸ್ತಾ ರಥವನ್ನು ಒಪ್ಪಿಸ್ತಾ, ತಂಗಿಯನ್ನ ತಗೊಂಡಿದ್ದು ಭೀಮಸೇನ ತಮ್ಮನಿಗೋಸ್ಕರ, ರಥ ತಗೊಂಡಿದ್ದು ಕೃಷ್ಣನಿಗೋಸ್ಕರ, ತನಗಾಗಿ ಏನೋ ತಗೊಳ್ಳೇ ಇಲ್ಲ. ಅದಕ್ಕೆ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ, ಇಲ್ಲ ಸಣ್ಣವರಿಗೆ ಅನುಗ್ರಹ ದೊಡ್ಡವರಿಗೆ ಪೂಜೆ ಹೊರತು ಸ್ವಂತದ್ದು ಅಂತ ಭೀಮಸೇನ ಕಾನ್ಸೆಪ್ಟೇ ಇಲ್ಲ. ಅದು ನಿಜವಾದ ಅರ್ಥದಲ್ಲಿ ಪರಮಶುದ್ಧವಾಗಿರ್ತಕ್ಕಂಥ ಧರ್ಮ. ಅಷ್ಟು ಮಾಡಿದಾಗ ಸಹದೇವ ಭಾರಿ ಸಂಭ್ರಮ ಪಡ್ತಾನೆ. ತಂದೆ ಮಾಡಿದ ತಪ್ಪನ್ನ ಮಗ ಕಳಿತಾನೆ, ಅದು ಭಾರಿ ಪುಣ್ಯ ಇತ್ತು. ಕೈಕೇಯಿ ಮಾಡಿದ ತಪ್ಪನ್ನ ಭರತ ಸೆಟ್ರೇಟ್ ಮಾಡ್ತಾನೆ. ರಾವಣ ವನವಾಸಕ್ಕೆ ಕೈಕೇಯಿ ಕಳಿಸಿಕೊಟ್ಟಿದ್ರೆ ಭರತ ಅದನ್ನು ಸರಿ ಮಾಡಿ ತನ್ನ ತ್ಯಾಗದ ಮೂಲಕವಾಗಿ ತಾಯಿಯನ್ನು ಉದ್ಧಾರ ಮಾಡ್ತಾನೆ. ಇವನು ತಂದೆಯ ತಪ್ಪನ್ನು ಇದು ತಿದ್ದಿದ, ಆದರೆ ಅವನ ಸ್ವರೂಪ ಕೆಟ್ಟ ಆದ್ದರಿಂದ ಅವನಿಗೇನು ಉಪಯೋಗ ಆಗಲಿಲ್ಲ, ಇವನಿಗೆ ಮಾತ್ರ ಪುಣ್ಯ. ಹಿಂದಿನ ವಂಶದವರು ಉಪಯೋಗ ಆಯ್ತು ಅಷ್ಟೇ, ಅವನ ಹಿಂದಿನ ವಂಶದವರು ಸಾಕಷ್ಟು ಉಪಯೋಗ ಆಯಿತು, ಇವನಿಗೆ ಪ್ರಯೋಜನ ಇಲ್ಲ. ಅಲ್ಲಿ ಇನ್ನೂ ಒಂದು ಪ್ರಸಂಗ ನಡೀತಾ ಇದೆ. ಅನೇಕರನ್ನು ಪ್ರಶ್ನೆ ಕೇಳಬಹುದು. ಬೃಹದ್ ರಥನೇ ಮಕ್ಕಳಿರಲಿಲ್ಲ, ಆಗ ತುಂಬಾ ಯೋಚನೆ ಮಾಡ್ತಾ ಇದ್ದ. ಚಂಡಕೌಶಿಕರದ್ದು ಮುನಿಗಳು ಸಿಕ್ಕರು, ಅವರನ್ನು ಬೇಡಿಕೊಂಡ, ಆಗ ಅವರು ಮಂತ್ರಿಸಿಕೊಟ್ರು, ಆಗ ಜರಾಸಂಧ ಹುಟ್ಟಿದ. ಇಷ್ಟು ನಾವು ಕೇಳಿದ್ದೇವೆ. ಎಷ್ಟೋ ಇದಕ್ಕೊಂದು ಸಂಶಯ ಬರುತ್ತಾಗ, ಮುನಿಗಳು ಮೊದಲೇ ದೊಡ್ಡವರು ಪಾಪ, ಚಂಡಕೌಶಿಕರು ಸಾಮಾನ್ಯರಲ್ಲ, ದೊಡ್ಡ ಮುನಿಗಳು. ಜೊತೆಗೆ ಅವ್ರು ಹಾಕಿದ್ದು ವೇದ ಮಂತ್ರವನ್ನ ಕೊಟ್ಟಿದ್ದು ಮಾವಿನ ಈರುಳ್ಳಿ ಬೆಳ್ಳಿ ಮಂತ್ರಿಸಿಕೊಟ್ಟಿಲ್ಲ ಪಾಪವರು, ಮಾವಿನಣ್ಣು ಮಂತ್ರಿಸಿಕೊಟ್ಟಿದ್ದಾರೆ. ಎಲ್ಲ ಹೈಲಿ ಪ್ರತಿಯೊಂದು ಪವಿತ್ರವಾದದ್ದು. ಇಂಥ ಕೆಟ್ಟ ಮಗ ಯಾತಕ್ಕೆ ಕೊಟ್ಟಿದ್ದು ಹಾಗಿದ್ರೆ? ವೇಸ್ಟ್ ಆಗಲಿಲ್ಲ ಇದು ಒಂದೊಂದು ಕೇಳಿದ್ರೆ ಹೇಳುತ್ತಾರೆ. ಇವನು ಅಯೋಗ್ಯ, ಕೆಟ್ಟವನು ಹುಟ್ಟಿದ, ಆದರೆ ಮುನಿಗಳು ಯಾವುದು ವೇಸ್ಟ್ ಆಗಲಿಲ್ಲ, ಎಂಥ ಮೊಮ್ಮಗ ಹುಟ್ಟಿದ ನೋಡಿ ಅಂತ ಹೇಳುತ್ತಾರೆ. ಸಹದೇವನಂತ ಮೊಮ್ಮಗ ಹುಟ್ಟಿದ್ನಲ್ಲ ಬೃಹದ್ರಥನಿಗೆ, ಅಲ್ಲಿ ವಂಶೋದ್ಧಾರ ಆಗೋಯ್ತು. ದಿತಿ ಕಶ್ಯಪರ ಮಗನಾಗಿ ಹುಟ್ಟಿದ್ದು ಹಿರಣ್ಯಕಶ್ಯಪನಂತ ಮಹಾಪಾಪಿಷ್ಟ, ಆದರೆ ಮೊಮ್ಮಗನಾಗಿ ಹುಟ್ಟಿದ್ದು ಪ್ರಹ್ಲಾದನಂತ ಪುಣ್ಯಾತ್ಮ ಹುಟ್ಟಿ ಬರುತ್ತಾನೆ. ಅದಕ್ಕೆ ನಮ್ಮ ಶಾಸ್ತ್ರ ಹೇಳುತ್ತೆ, ಯಾವುದೋ ಕಾರಣಕ್ಕೊಂದು ವಂಶದಲ್ಲಿ ಕೆಟ್ಟವನು ಬರಬಹುದು, ಅದು ಮಾತ್ರಕ್ಕೆ ವಂಶವನ್ನು ಬಯಲಕ್ಕೆ ಹೋಗಬಾರದು. ವಂಶದ ಒಂದು ಪಾವಿತ್ರ್ಯವನ್ನು ಮೇಂಟೈನ್ ಮಾಡಿದರೆ ಮುಂದೆ ಒಳ್ಳೆಯ ಬಂದೇ ಬರ್ತಾನೆ. ಯಾವುದು ಕೆಟ್ಟ ಪ್ರಿನ್ಸಿಪಾಲ್ ಇರ್ತಾನೆ, ಕಾಲೇಜ್ ಕ್ಲೋಸ್ ಮಾಡಿಬಿಟ್ರೆ ಗತಿಯನ್ನಾಗಬೇಕಾಗ, ಟ್ರಾನ್ಸ್ಫರ್ ಆಗ್ತಾರೆ ಸತ್ತು ಹೋಗ್ತಾನೆ, ಒಳ್ಳೆ ಬಂದೇ ಬರ್ತಾನೆ ಯಾವ್ದಾದ್ರೊಬ್ಬನು. ಅದಕ್ಕೆ ಇನ್ಸ್ಟಿಟ್ಯೂಷನ್ ಕ್ಲೋಸ್ ಮಾಡಬಾರದು, ಆ ಕೆಟ್ಟ ವ್ಯಕ್ತಿಯನ್ನಷ್ಟೇ ಬದಲಾಯಿಸಬೇಕು. ಅನೇಕರಿಗೆ ಮಾತು ಅರ್ಥ ಮಾಡ್ಕೊಂಡು ಬಿಟ್ರೆ ನಾವು ಸ್ವಲ್ಪ ಉಪಾಯ ಯೋಚನೆ ಮಾಡಬೇಕು. ಎಷ್ಟೋ ಸತ ವಂಶದ ಮಹತ್ವ ಇರೋದು ಅಲ್ಲೇನೆ. ಯಾವುದೋ ವಂಶದೊಳಗೆ ಒಂದು ಕಾಲಕ್ಕೆ ಕೆಟ್ಟವರು ಬರಬಹುದು, ಹಿಂದಿನ ಕಾಲಕ್ಕೆ ಬಂದಾಗಿದೆಯಲ್ಲ, ಆ ರೀತಿ ಬರಬಹುದು. ಆದರೆ ಒಳ್ಳೆಯ ವಂಶದ ಪ್ಲಸ್ ಪಾಯಿಂಟ್ ಏನು ಅಂದರೆ ಆದಷ್ಟು ಬೇಗ ಒಳ್ಳೆಯವನು ಬರೋ ಚಾನ್ಸ್ ಇದೆ ಅದರೊಳಗೆ. ಆದರೆ ಕೆಟ್ಟ ವಂಶನೇ ಆಗಿಬಿಟ್ಟಿದ್ರೆ ಅದೇ ಡೆವಲಪ್ ಆಗ್ತಾ ಹೋಗೋದ್ರಿಂದ ಚಾನ್ಸಸ್ ಭಾರಿ ಕಡಿಮೆ. ವಂಶದಲ್ಲಿ ಏನಿದೆ ಅಂತ ಹೇಳಬಾರದು. ಇವತ್ತು ಎಷ್ಟೋ ಜನ ಏನು ಮಾಡ್ತಾರೆ, ಬ್ಲಡ್ ಅನ್ನು ಈ ಥರ ಅನಲೈಸ್ ಮಾಡೋದು ಉಂಟು, ಆ ಗ್ರೂಪ್ ಈ ಗ್ರೂಪ್ ಅಂತ ಹೇಳಿಬಿಟ್ಟು. ಇದು ಫಿಸಿಕಲ್ ಗ್ರೂಪ್ ಅಷ್ಟೇನೆ, ಅದರ ಒಳಗಿನ ಒಂದು ಸ್ಪಿರಿಚುವಲ್ ಗ್ರೂಪ್ ಬೇರೆ ಇರ್ತದೆ. ಆ ಸ್ಪಿರಿಚುವಲ್ ಗ್ರೂಪ್ ಯಾವಾಗಲೂ ಕೂಡ ಒಂದಲ್ಲ ಒಂದು ಕಾಲಕ್ಕೆ ಹೆಲ್ಪ್ ಮಾಡೇ ಮಾಡೋದ್ರಿಂದಾಗಿನೇ ಅವರಿಗೆ ಒಳ್ಳೇದಾಗೇ ಆಗುತ್ತೆ. ಅದಕ್ಕೆ ಭಗವಂತ ಹೇಳಿದೆ, ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋಭಿಜಾಯತೆ. ಒಳ್ಳೆ ಮನೆತನದಲ್ಲಿ ಸಾಮಾನ್ಯರು ಹುಟ್ಟೋದಿಲ್ಲ, ಬಾರಿ ಯೋಗ್ಯರೇ ಹುಟ್ಟುತ್ತಾರೆ. ಅದರ ಫಲ ಅದು ವಸುವಿನ ವಂಶ, ಅದು ಸಾಮಾನ್ಯ ವಂಶ ಅಲ್ಲ. ಜರಾಸಂಧ ಹುಟ್ಟಿದ್ದು ಅವನು ಮಹಾಪಾಪಿಯಾಗಿದ್ದ, ಸತ್ತ ಮೊಮ್ಮಗ ಒಳ್ಳೆಯವನು ಹುಟ್ಟಿದ, ಕೃಷ್ಣ ಭೀಮರಿಗೆ ಹತ್ತಿರ ಆಗಿಬಿಟ್ಟ. ಅಷ್ಟೇ ಅಲ್ಲ, ಜೀವನ ಪೂರ್ತಿ ಹತ್ತಿರ ಆಗ್ತಾನೆ. ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಕಡೆ ಸೇರಿ ಯುದ್ಧ ಮಾಡ್ತಾನೆ. ಈ ರೀತಿ ಅವನು ಮಹಾಪುಣ್ಯಶಾಲಿಯಾಗಿದ್ದರಿಂದ ಅವರು ಹಿಂದಿನ ವಂಶಕ್ಕೆಲ್ಲ ಉದ್ಧಾರ ಮಾಡಿದರು. ಆದ್ದರಿಂದ ಆ ಮುನಿಯ ಮಂತ್ರವಾಗಲಿ ಯಾವುದು ವೇಸ್ಟ್ ಆಗಲಿಲ್ಲ, ಸಾರ್ಥಕವಾದ ಕೆಲಸಕ್ಕೆ ಉಪಯೋಗವಾಯಿತು. ಆದ್ದರಿಂದ ದೊಡ್ಡವರಿಂದ ಬಂತಕ್ಕಂಥದ್ದು ಸತ್ಫಲಕ್ಕೆ ಕಾರಣ, ದುಷ್ಫಲಕ್ಕಲ್ಲ. ನಾಸತೋ ವಿದ್ಯತೆ ಭಾವ, ನಾಭಾವೋ ವಿದ್ಯತೆ ಸತಃ, ಉಭಯೋರಪಿ ದೃಷ್ಟೋಂತಸ್ತು ಅನಯೋಹೋ ತತ್ವದರ್ಶಿಭಿ. ಸತ್ಕಾರ್ಯಗಳಿಗೆ ದುಷ್ಟಫಲ ಇಲ್ಲ, ದುಷ್ಕಾರ್ಯಗಳಿಗೆ ಸತ್ಫಲ ಇಲ್ಲ. ಕೆಟ್ಟದ್ದಕ್ಕೆ ಕೆಟ್ಟದ್ದೇ, ಒಳ್ಳೆಯದಕ್ಕೆ ಒಳ್ಳೆಯದೇ, ಇಲ್ಲಿ ಒಳ್ಳೆಯದಾಗಿಯೇ ಬಿಡುತ್ತು. ಜರಾಸಂಧ ಮೂಲತಃ ಕೆಟ್ಟವನಾದ್ದರಿಂದ ಎಷ್ಟು ಪ್ಲಸ್ ಪಾಯಿಂಟ್ ಅವನು ಒಳ್ಳೇದು ಮಾಡೋಕ್ಕಾಗಲಿಲ್ಲ, ಆದರೆ ಒಳ್ಳೆಯವರಿಗೆ ಮಾತ್ರ ತಲುಪಿತ್ತು. ಆಗ ತಗೊಂಡ್ರಂತೆ. ಇಲ್ಲೊಂದು ವಿಶೇಷ ಮತ್ತೊಂದು ಅಂಶ ಕಾಣುತ್ತೆ. ನಾವು ಆ ಸಹದೇವರನ್ನು ಕರೆದು ಕೃಷ್ಣ ಹೇಳ್ತಾನೆ, ಸಹದೇವ ನಿಮ್ಮ ಅಪ್ಪನಿಗೆಲ್ಲ ಸಂಸ್ಕಾರ ಮಾಡು ಅಂತ ಹೇಳುತ್ತಾನೆ. ಅವನ ದೇಹಕ್ಕೆ ಡೆಡ್ ಬಾಡಿ ಈಗಲ್ಲ, ಸಂಸ್ಕಾರ ಮಾಡು ಅಂತ ಹೇಳುತ್ತಾನೆ. ಇದು ಧರ್ಮ ಸೃಷ್ಟಿಸಿಕೊಂಡು ದೃಷ್ಟಾಂತ ಇರುವುದು. ತಂದೆ ತಾಯಿಗಳು ಎಷ್ಟೇ ದುಷ್ಟರಾಗಿದ್ದರೂ ಕೂಡ ಅವರ ಮುಂದಿನ ಸಂಸ್ಕಾರಾದಿಗಳನ್ನು ಶ್ರಾದ್ದ ಪಕ್ಷಾದಿಗಳನ್ನು ಮಕ್ಕಳು ಮಾಡಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ. ತಂದೆ ತಾಯಿ ಭಾರಿ ದುಷ್ಟರಿರಬಹುದು, ಆದರೆ ಬಿಡ್ಲಕ್ಕೆ ಬರೋದಿಲ್ಲ. ಅಲ್ಲಿ ಉಳಿದವ್ರ ಬಗ್ಗೆ ಹಾಗಿಲ್ಲ. ಉಳಿದವ್ರು ದುಷ್ಟರಾಗಿದ್ದರೆ ಶವ ಸಂಸ್ಕಾರದ ಮಾಡಬೇಕು, ವಾತಾವರಣ ಶುದ್ಧ ಆಗಿರಬೇಕಲ್ಲ, ಕೊನೆ ಪಕ್ಷ ಅಷ್ಟು ಮಾಡಿಬಿಡಬೇಕು. ಉಳಿದೆಲ್ಲ ಮಾಡಬೇಕಾದ ಕಾರಣ ಇಲ್ಲ. ಅವನು ಭಾರಿ ದುಷ್ಟನಾಗಿಬಿಟ್ಟಿದ್ರೆ, ಅಯೋಗ್ಯನಾಗಿದ್ದಿದ್ರೆ, ಮಾಡಬಾರದನ್ನು ಮಾಡಿಬಿಟ್ಟಿದ್ದರೆ ಬೇರೆಯವರಿಗೆಲ್ಲ ಉಳಿದ ಸಂಸ್ಕಾರ ಮಾಡಬೇಕಾಗಿಲ್ಲ. ಆದರೆ ಅಂತ್ಯ ಸಂಸ್ಕಾರವನ್ನು ನಿಲ್ಲಿಸಿಬಿಡಬಹುದು. ಆದರೆ ತಂದೆ ತಾಯಿ ಸ್ವಂತ ತಂದೆ ತಾಯಿ ಇದ್ರೆ ಅವರು ಎಷ್ಟೆಷ್ಟು ಏನೇ ಮಾಡಿರಲಿ, ಅವ್ರ ಚೇತನ ಬೇರೆ, ಬಾಡಿ ಬೇರೆ, ಬಾಡಿ ವಂಶಕ್ಕೆ ಸೇರಿದ್ದಾದ್ರಿಂದ ಅದು ಒಳ್ಳೆ ರೀತಿಯ ನೋಡಬೇಕು ಅಂತ ಶಾಸ್ತ್ರ. ಅದಕ್ಕೆ ತಕ್ಕಂತೇನೆ ಕೃಷ್ಣ ಹೇಳ್ತಾರೆ, ಜರಾಸಂಧ ನಾವಂತೆ ನೀವು ಸಂಸ್ಕಾರ ಮಾಡು ಅಂತ ಹೇಳಿದಾಗ ಮಾಡಿದನಂತ ಸಹದೇವ. ಅದೇ ರೀತಿ ರಾಮಾಯಣದಲ್ಲೂ ಹಾಗೆ ನಡೆಯುತ್ತೆ. ರಾವಣ ಸತ್ತ ಮೇಲೆ ವಿಭೀಷಣನ ಕೈಯಲ್ಲಿ ರಾವಣ ಸಂಸ್ಕಾರ ಮಾಡಿಸ್ತಾರೆ ರಾಮದೇವರು ಮಾಡು ಅಂತ. ಅವ್ರು ಬೇರೆ ಮಕ್ಕಳು ಉಳ್ಕೊಂಡೇ ಇಲ್ವಲ್ಲ ಅವನಿಗೆ. ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶಿಸಿ ಹನುಮಂತ ಹೇಳದಂತೆ ನಡೆದೋಗಿತ್ತು. ತಮ್ಮನಾದ ವಿಭೀಷಣನಿಂದ ಅವನಿಗೆ ಕೃಷ್ಣ ರಾಮದೇವರು ಸಂಸ್ಕಾರ ಮಾಡಿಸ್ತಾರೆ. ಆದರೆ ಪ್ರತಿ ಶ್ರಾದ್ದ ಪಕ್ಷಗಳೆಲ್ಲ ಬೇಕಿಲ್ಲ, ಆದರೆ ತಂದೆ ತಾಯಿ ಮಾತ್ರ ಆಗಲೇಬೇಕು. ಅಷ್ಟನ್ನು ಮಾಡಿಸಿ ಅಲ್ಲಿಂದ ಹೊರಟರಂತೆ ಸಹದೇವ. ಅಂತೂ ವಿಶೇಷ ರೀತಿಯಲ್ಲಿ ಪುಣ್ಯ ಕಟ್ಟಿಕೊಡುತ್ತಾನೆ. ಒಳ್ಳೆಯ ದಾಖಲೆಯ ಮಹಾವೀರರ ಸಾಲಿಗೆ ಸೇರಿಬಿಡ್ತಾ ಇದ್ದಾನೆ. ಆತನ ತಗೊಂಡ್ಬಿಟ್ಟು ಮುಂದೆ ಅವನ ತಂಗಿಯನ್ನು ಭೀಮಸೇನ ಸಹದೇವನ ವಿವಾಹ ಮಾಡಿಸ್ತಾನೆ. ಈ ಮಧ್ಯೆ ನಕಲ ಇದ್ನಲ್ಲ, ಅವನ ಮದುವೆನೂ ಆಗಿತ್ತಂತ ಒಂದು ಸಲ, ಇನ್ನೊಂದು ಮದುವೆ ಆಗಿತ್ತು ಅವನಿಗೆ. ಆ ನಕಲನ ಹೆಂಡತಿ ಈ ಶಲ್ಯರಾಜನ ಮಗಳು, ಶಲ್ಯರಾಜನ ಮಗಳು ಆ ಸೋದರ ಮಾವನೂ ಆಗಿದ್ದ, ಹೆಣ್ಣು ಕೊಟ್ಟ ಮಾವನು ಆಗಿಬಿಟ್ಟ ಶಲ್ಯರಾಜ. ನಕಲನ ಪಾಲಿಗೆ ಎರಡೂ ಆಯಿತು, ಸಹದೇವನಿಗೂ ಆಯಿತು. ಇಷ್ಟು ನೋಡಿದಾಗ ಒಂದು ವಿಷಯ ಮುಗಿಯಿತು ನಮಗೀಗ. ದ್ರೌಪದಿಯ ವಿವಾಹದ ಜೊತೆಗೆ ದ್ರೌಪದಿ ದೇಹದಲ್ಲಿ ತಮ್ಮ ತಮ್ಮ ಸ್ತ್ರೀಯರು ಏನಿದ್ರೋ ಅವರನ್ನು ಪಾಂಡವರು ವಿವಾಹವಾಗಿದ್ದರಲ್ಲ, ಅದರ ಜೊತೆಗೆ ಪ್ರತ್ಯೇಕವಾಗಿ ಅವತಾರ ಮಾಡಿದವರು ಮದುವೆಯಾಗಿದ್ದರು. ಧರ್ಮರಾಜ ದೇವಕಿ ಅನ್ನೋಣ ಮದುವೆಯಾದ, ಅವಳು ಶ್ಯಾಮಲಾದೇವಿ ಅವತಾರ. ಅದೇ ರೀತಿಯಲ್ಲಿ ಭೀಮಸೇನ ಕಾಳಿಯನ್ನು ವಿವಾಹವಾಗಿದ್ದು ಭಾರತೀಯ ಅವತಾರ. ಅರ್ಜುನ ಚಿತ್ರಾಂಗದೇನೆ ಮದುವೆಯಾದ, ಅವಳು ಶಚಿ ಅವತಾರ. ಈ ನಕುಲ ಶಲ್ಯನ ಮಗಳನ್ನು ಮದುವೆಯಾದ, ಉಷೆ ಇನ್ನೊಂದು ರೂಪ. ಈ ಸಹದೇವ ಜರಾಹನ ಮಗಳನ್ನು ಮದುವೆಯಾದ, ಉಷೆ ಇನ್ನೊಂದು ರೂಪ. ಈಗ ಎಲ್ಲರೂ ಕೂಡ ತಮ್ಮ ತಮ್ಮ ಹೆಂಡಂದಿರನ್ನ ಪ್ರತ್ಯೇಕವಾಗಿ ಕೂಡ ವಿವಾಹವಾದಂತೆ ಆಯಿತು. ಇದು ಸಾಮಾನ್ಯವಾಗಿ ಅನೇಕರು ಕೇಳಿರೋದಿಲ್ಲ. ಪಾಂಡವರಿಗೆ ಬೇರೆ ಹೆಂಡಂದರಿದ್ರು ಅನ್ನೋ ಕಲ್ಪನೆ ತುಂಬಾ ಜನಕ್ಕಿಲ್ಲ. ಮಹಾಭಾರತದಲ್ಲಿ ಬಂದಿದೆ, ಬೇರೆ ಕವಿಗಳು ಬರೋದಿಲ್ಲ ಆದ್ರಿಂದ, ಜನ ಮೂಲ ಓದಿರೋದಿಲ್ಲ, ಬೇರೆದನ್ನು ಓದೋದನ್ನು ಬಿಟ್ಟಿರೋದಿಲ್ಲ ಆದ್ರಿಂದ ಇಂಥ ತಪ್ಪುಗಳು ಸಾಮಾನ್ಯವಾಗಿ ಉಳ್ಕೊಂಡ್ಬಿಟ್ಟಿರುತ್ತೆ. ಆ ಭಾಗ ಮುಗಿಯುತ್ತಂತೆ. ಎಲ್ಲರೂ ರಥಲ್ಲಿ ಕುದುರೆ ಹೊರಟಾರೆ. ಈಗ ಹೋಗಿ ಬರ್ತಾ ರಥ ಬಂದಿಲ್ಲ, ಬ್ರಾಹ್ಮಣರ ರಥ ಇಲ್ವಲ್ಲ, ನಡ್ಕೊಂಡು ಬಂದಿದ್ರು ಬರ್ತಾ. ಹೋಗ್ತಾ ವೆಹಿಕಲ್ ಹೊರಟ್ರಿ, ಈಗ ರಥ ಹೇಗೂ ಕೊಟ್ಟವರು ರಥನ ಕುತ್ಕೊಂಡು ಹೊರಟ್ರಂತೆ. ಆದರೆ ಕೃಷ್ಣ ಆ ರಥವನ್ನು ತನ್ನ ರಥವನ್ನ ಮಾಡಿಕೊಂಡಂತೆ. ಕೃಷ್ಣ ಕೂತನಂತೆ, ಭೀಮನಿ ಕೊಟ್ಟಿದ್ದು ಕೃಷ್ಣಾರ್ಪಣ ಅಂತ ಒಪ್ಪಿಸಿದ ಕೃಷ್ಣ. ಆಗ ಅಸ್ಮರ ಗರುಡಂ ಅಂತ, ಗರುಡ ಅಂತ ಕರೆದನಂತೆ. ಬಂದೇರಿ ಕೂತ್ಕೊಂಡ್ಬಿಟ್ಟಂತೆ. ಗರುಡಧ್ವಜ ಆಯ್ತು ರಥ. ಗರುಡಧ್ವಜ ಕೃಷ್ಣರ ಲಾಂಛನ ಅದು ಬಂತು. ಕೃಷ್ಣರ ಲಾಂಛನ ಗರುಡ ರಥದಲ್ಲಿ ಕೂತ್ಕೊಂಡು, ಕಷ್ಟ ರಥದಲ್ಲಿ ಕೂತು ಮೂರು ಜನ ಒಂದೇ ರಥದಲ್ಲಿ ಕೂತ್ಕೊಂಡು ಹೊರಟು ಬಿಟ್ರಂತೆ. ಒಂದೇ ರಥದಲ್ಲಿ ಕೂತು ಅವರ ಪ್ರಯಾಣ ಈಗ ಇಂದ್ರಪ್ರಸ್ಥದತ್ತ ಹೊರಟಿತು. ಧರ್ಮರಾಜ ಕಾಯ್ಕೊಂಡು ಕೂತ್ಬಿಟ್ಟಿದ್ದಾನೆ, ಈ ಬರ್ತಾರೆ ಆಗ ಬರ್ತಾರೆ ಅಂತ ಹೇಳಿ. ಧರ್ಮರಾಜನ ಕಾತರ ಇವರಿಗೆ ಗೊತ್ತು. ಧರ್ಮರಾಜನ ಕಾತರ ಕೃಷ್ಣ ಭೀಮ ಅರ್ಜುನರ ಕಡೆಗೆ, ಧರ್ಮಿಷ್ಠನ ಕಾತರ ದೇವ್ರ ಬಗ್ಗೆ ಗುರುಗಳ ಬಗ್ಗೆ ಯಾವಾಗಲೂ ಕೂಡ. ಅಷ್ಟೊತ್ತಿಗೆ ಆತನಿಗೆ ಪಾಪ ನಿರಾಶೆ ಮಾಡಬಾರದು ಅಂತ ಹೇಳಿ ಮೂರು ಜನ ಕೂಡ ಶಂಖಗಳನ್ನು ಊದಿದರಂತೆ. ಮುಂದೆ ಗೀತೆಯಲ್ಲಿ ಕೇಳುತ್ತೇವಲ್ಲ, ಪಾಂಚಜನ್ಯ ಮೃಷಿಕೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ದಧ್ನೋ ಮಹಾಶಂಖಂ ಭೀಮಕರ್ಮ ವೃಕೋತರ. ಮೂರು ಜನ ಶಂಖ ಊದಿಬಿಟ್ರು. ಇಷ್ಟೊಂದು ಪಾಂಚಜನ್ಯವೇ, ಭೀಮೇಂದ್ರ ಪೌಂಡ್ರವೇ, ಅರ್ಜುನ್ ಈಗ ದೇವದತ್ತ ಅಲ್ಲ, ಇನ್ನೂ ದೇವದತ್ತ ಬಂದಿಲ್ಲ ತನಗೆ, ಅದು ಮುಂದೆ ಬರುತ್ತೆ, ಯಾವಾಗ ಬರುತ್ತೆ ಅಂತ ಆಮೇಲೆ ನೋಡೋಣಂತೆ. ಈ ಯಾವುದೋ ಶಂಖವನ್ನು ಊದಿದ, ಆಗಿದ್ದ ಶಂಖನ, ಅದೇ ಅಡೆದನೇನು ಅಲ್ಲ ಆತನಿಗೆ. ಅಂತೂ ಶಂಖ ಊದಿದ. ಧರ್ಮರಾಜನ ಕಿವಿ ಎಲ್ಲ ಆ ಕಡೆಗೆ ಇತ್ತಂತೆ, ಕಿವಿ ಆ ಕಡೆಗೆ, ಕಣ್ಣು ಆ ಕಡೆಗೆ. ಶಂಖದ ಯುದ್ಧಷ್ಟ ಗೊತ್ತಾಗ್ಬಿಡುತ್ತಂತೆ ಆತನಿಗೆ. ತೇಷಾಂ ಶಂಖಧ್ವನಿ ಸಂಬೋಧಿತ ಆತ್ಮ ಭೀತಶ್ಚಾತಿತಾರಾಂ ರಾಜಾ ಬಹೂವ. ಆ ಶಂಖದನ್ನೇ ನೋಡ್ತಲೇ ಗುರ್ಚಿಬಿಟ್ನಂತಾತ. ಓ, ಇದು ಕೃಷ್ಣನ ಪಾಂಚಜನ್ಯದ ಧ್ವನಿ, ಇದು ಭೀಮನ ಪೌಂಡ್ರಕದ ಧ್ವನಿ. ಅದೇ ರೀ ಪೌಂಡ್ರ ಅಂತ ಭೀಮಸೇನ ಹೆಸರು, ಪೌಂಡ್ರಕ ಅಂತ ಹೆಸರು ಅದಕ್ಕೆ. ಇದು ಅರ್ಜುನನ ಧ್ವನಿ ಅಂತ ಹೇಳಿ ಗುರುತಿಸಿಬಿಟ್ಟು ಆನಂದ ಪಟ್ಟುಬಿಟ್ಟಂತೆ. ಇದು ಬಹಳ ಅಪೂರ್ವವಾದ ಮತ್ತೊಂದು ಮಾಹಿತಿ. ಇದು ಮಹಾಭಾರತದಲ್ಲಿ ಬರತಕ್ಕಂಥ ಅನೇಕ ವಿಚಾರದಲ್ಲಿ ಇದೊಂದು ವಿಚಾರ. ಏನು ವಿಚಾರ ಅಂದರೆ, ಆ ಶಂಖದ ಧ್ವನಿ ಕೂಡ ಬೇರೆ ಆಗತ್ತೆ. ಅವರವರ ಶಂಖದ ಧ್ವನಿಗೆ ಅವರವರದೇ ಒಂದು ವೈಶಿಷ್ಟ್ಯ ಇರುತ್ತೆ ಅಂತ ಹೇಳುತ್ತಾರೆ. ಅವರವರ ಶಂಖದ ಧ್ವನಿಗೆ ಅವರದ್ದೇ ವೈಶಿಷ್ಟ್ಯ ಉಂಟು. ಇವರು ದೇವರು ಎಂಥ ಮ್ಯಾಜಿಕ್ ಇಟ್ಟಿದ್ದಾನೆ, ಎಷ್ಟು ಕೋಟಿ ಜನಗಳಿದ್ದಾರೆ. ವಾಯ್ಸ್ ಹೇಗೆ ಚೇಂಜ್ ಆಗುತ್ತೆ ನೋಡಿ, ಅವರದೆಲ್ಲ ಕೂಡ ಹೇಗೆ ಮುಖ ಚೇಂಜ್ ಆಗುತ್ತೋ ವಾಯ್ಸ್ ಚೇಂಜ್ ಆಗುತ್ತೆ. ಓ, ಇವ್ರ ವಾಯ್ಸ್ ತಷ್ಟ ಗೊರ್ಚಿ ಬಿಡ್ತಾರೆ. ಏನು ಪರಮಾತ್ಮನ ಸಾಮರ್ಥ್ಯ! ಬಹುಚಿತ್ರ ಜಗದ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣ ಪರಮಃ. ದೇವರು ಕೊಟ್ಟ ಧ್ವನಿ ಅದೇ ರೀತಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ರೀತಿಯಲ್ಲಿ ಹೇಗಿರುತ್ತೆ. ಇದನ್ನು ಯಾತಕ್ಕೆ ತೋರಿಸ್ತಾ ಆಚಾರ್ಯ ಹೇಳ್ತಾರೆ, ಇದೇನು ತೋರಿಸುತ್ತೆ ಅಂದರೆ ಧ್ವನಿಗಳು ಜಡ, ಈ ಧ್ವನಿ ಬೇರೆ ಆ ಧ್ವನಿ ಬೇರೆ ಅಂದರೆ ಜಡ ಜಡ ಭೇದ ಇದೆ ನೋಡಿದಿರಾ ಅಂತ ಹೇಳ್ತಾರೆ. ಜೀವ ಜೀವ ಭೇದ ಹೇಗೋ ಜಡ ಜಡ ಭೇದನೂ ಹಾಗೆ ಉಂಟು. ಇವತ್ತು ಯಾವುದೇ ಜಡ ಜಡ ಭೇದ ಇಲ್ಲದೆ ಅಂಗಡಿಯಾಗಿ ಹೋಗಿಬಿಟ್ಟು ಯಾವ್ದಾರ ಕೊಡಯ್ಯ ಅಂತ ಬರ್ಬೇಕಾಗುತ್ತೆ, ಔಷಧಿನ ಯಾವ್ದಾರ ಕೊಡಯ್ಯ, ಎಲ್ಲ ಔಷಧಿ ಇಡುತ್ತಾನೆ ಅಂತೇಳಿ. ಒಂದು ಔಷಧಿ ತಗೊಂಡ್ರೆ ಬದುಕ್ತಾನೆ ಕೆಲವು ಸತ್ಯ ಹೋಗ್ತಾನೆ ಕೆಲವು ಸಲ. ಅಂದ್ರೆ ಜಲದೇದ್ರೆ ಭೇದ ಇಲ್ಲದೆ ಹೋಗಿದ್ದಿದ್ರೆ ಔಷಧಿ ಒಬ್ಬ ರೋಗಕ್ಕೊಂದು ಔಷಧಿ ಅಂತ ಆಗ್ತಿರಲಿಲ್ಲ, ಒಬ್ಬ ರೋಗಿ ಮತ್ತೊಂದು ಔಷಧಿ ಅಂತ ಆಗ್ತಿರಲಿಲ್ಲ. ಅವನು ಟೆಸ್ಟ್ ಮಾಡಿ ಯಾತಕ್ಕೆ ಕೊಡ್ತಾರೆ, ಔಷಧಿಯಲ್ಲಿ ವ್ಯತ್ಯಾಸ ಉಂಟು ಅಂತ ಅರ್ಥ. ಜಡದ ಭೇದ ಮಧ್ವ ಸಿದ್ಧಾಂತ, ಜಗತ್ತಿನೊಳಗೆ ಸೂಪರ್ ಸೈನ್ಸ್ ಅದು. ಒಂದು ಸುಮ್ಮನೆ ಬಾಯಲ್ಲಿ ಹೇಳ್ಕೊಂಡ್ಬಿಟ್ರೆ ಅರ್ಥ ಆಗೋದಿಲ್ಲ, ಅಪ್ಲೈ ಮಾಡಬೇಕು ಅದನ್ನ. ನ್ಯೂಟ್ರಾನ್ಸ್ ತವರಿ ಬಾಯಲ್ಲಿ ಹೇಳ್ಕೊಂಡ್ರೆ ಹಾಗೆ ಇರ್ತದೆ ಅಷ್ಟೇ, ಅಪ್ಲೈ ಮಾಡಿದ್ದಕ್ಕೆ ದೊಡ್ಡ ಟೆಕ್ನಾಲಜಿ ಡೆವಲಪ್ ಆಗ್ತಾ ಬಂತದ. ಒಂದು ನಮ್ಮಲ್ಲಿ ಇವತ್ತು ಅಪ್ಲಿಕೇಶನ್ ಇಲ್ಲ, ಆದ್ರಿಂದ ಶಾಸ್ತ್ರದ ಮಾತುಗಳೆಲ್ಲ ಸಾಮಾನ್ಯವಾದ ಗಿಡಿಪಾಠ ಕಂಡ ಕಾಣುತ್ತೆ ನಮಗೆ. ಅದು ಅನುಸಂಧಾನಕ್ಕೆ ತಂದರೆ ಮಾತ್ರ ಒಳ್ಳೆ ಉಪಯೋಗ. ಅವರ ಶಂಖಧ್ವನಿ ವೇರಿ ಆಯಿತು ನಮಗೆ, ಇದೆಲ್ಲ ಅಬ್ಸರ್ವ್ ಮಾಡಿ ಗೊತ್ತಾಗ್ತದೆ. ಚಿಕ್ಕ ಮಕ್ಕಳು ಇರ್ತಾರೆ ಪಾಪ ಮನೆಯೊಳಗೆ, ತಂದೆ ಸ್ಕೂಟರ್ ಮೇಲೆ ಬರ್ತಾನೆ, ಅಣ್ಣ ಸ್ಕೂಟರ್ ಅಂತ ಹೊಟ್ಬಿಡ್ತಾರಾಗಲಿ, ಆ ಶಬ್ದ ಶಬ್ದ ಕೇಳ್ತಾರಲ್ಲ ಆಗಲಿ, ಹಾರ್ ಕೇಳಿದ ತಕ್ಷಣ ಅಪ್ಪನ ಸ್ಕೂಟ್ರೆ, ಇನ್ನೊಬ್ರು ಬಂದ ಕೇಳಿ ಅಲ್ಲ ಇದು ಅಲ್ಲ ಬಿಡಿ ಅಂತ ಹೇಳ್ತಾರೆ. ಚಿಕ್ಕ ಅಷ್ಟು ಕ್ಲಾರಿಟಿ ಗೊತ್ತು ಅವ್ರಿಗೆ, ಇದು ಅವ್ರ ಸ್ಕೂಟರ್ ಅಲ್ಲ, ಇವ್ರ ಧ್ವನಿ ಬೇರೆ ಬೇರೆ ಅಂತ ಹೇಳಿಬಿಡ್ತಾರೆ. ಒಂದೇ ಬೆಲ್ ಇರುತ್ತೆ, ಕಾಲಿಂಗ್ ಬೆಲ್ ಇರುತ್ತೆ ಒಬ್ಬರೇ, ಬೇರೆ ಬೇರೆ ಬರ್ತಾರೆ, ಅದನ್ನೇ ಒತ್ತಾರೆ. ನೀವು ಅಬ್ಸರ್ವ್ ಮಾಡಿ ಒಂದೇ ರೀತಿ ಸೌಂಡ್ ಬರೋದಿಲ್ಲ, ಸೌಂಡ್ ವೇರಿ ಆಗುತ್ತೆ. ಅವ್ರು ಅವ್ರು ಒತ್ತೋ ರೀತಿನೇ ಬೇರೆ, ಕೇಳಿ ಓ ಇವರೇ ಬೆಲ್ ಅಂತ ಇವರು ಒತ್ತಿ ಇವರೇ ಬ್ಯಾ ಮಾಡಿರ್ಬೇಕು. ಇಷ್ಟರ ಮಟ್ಟಿಗೆ ವ್ಯತ್ಯಾಸ ಉಂಟು. ಅಂದ್ರೆ ಏನ್ ಜಡದ ಜಡದ ಭೇದ ಮಧ್ವಾಚಾರ ಸಿದ್ಧಾಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಜವಾದ ಅರ್ಥದಲ್ಲಿ ಬದುಕು ನಡೆದರೆ ಅದರಿಂದ ನಾರೀತಿ ಬದುಕಿದ್ದೇವೆ, ಅದರಿಂದನೇ ಜಗತ್ತಿ ಸಾಧ್ಯವಾಗಿ ಬಲುಬೇಗ ಉರ್ಚ. ಚಿಕ್ಕ ಮಕ್ಕಳು ಇನ್ನು ಅವರು ಬೇರೆ ವಿಷಯ ಹೆಚ್ಚಿ ಇನ್ನು ಫ್ರೆಶ್ ಹೊಸ ಟೇಪ್ ಇದ್ದಾಗಿರುತ್ತೆ. ಪಾಪ ಅವರು ಮಕ್ಕಳ ಬುದ್ಧಿ ಹೊಸ ಟೇಪ್ ಇದ್ದಾಗೆ, ಹೊಸ ವಿಡಿಯೋ ಟೇಪ್ ಇದ್ದಾಗಿರುತ್ತದೆ, ಆದರೆ ಗಲೀಜದ್ದೋಗಿರುತ್ತೆ. ಅವರು ಸ್ವಲ್ಪ ದಿವಸ ಆಗಿಬಿಡ್ತಾರಲ್ಲ, ಸಿಕ್ಕಾಪಟ್ಟೆ ರೆಕಾರ್ಡ್ ಆಗಿ 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 ಎಂತ ಟೈಮ್ ರೆಕಾರ್ಡ್ ಮಾಡ್ಕೊಂಡಾಗಿರುತ್ತೆ. ಆದ್ದರಿಂದ ಬರೀ ಬ್ಲರ್ ಬರುತ್ತೆ ಫೋಟೋ ಬಂದರೆ, ಇದಾದರೆ ಒಂಥರ ಗೊರಗೊರ ಶಬ್ದ ಮಾಡ್ತಾ ಇರುತ್ತೆ. ಚಿಕ್ಕ ಮಕ್ಕಳು ಶಾರ್ಪ್ ಇರ್ತಾರಾದ್ರಿಂದ ಚಿಕ್ಕ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋತಾರೆ, ಯಾರು ಬಂದರು ಯಾರಿಲ್ಲ ಯಾರು ಧ್ವನಿ ಎಂಬುದನ್ನು ಅಷ್ಟು ನೀಟಾಗಿ ಹೇಳ್ತಾರೆ. ಇದೆಲ್ಲ ಈ ಧರ್ಮರಾಜನಿಂದ ಕಲಿಬೇಕಾದ ಪಾಠ. ತೇಷಾಂ ಶಂಖಧ್ವನಿ ಸಂಬೋಧಿತಾತ್ಮ, ಮೂರು ಜನ ಶಂಖ ಊದಿದಾಗ ಇದು ಕೃಷ್ಣನದೇ ಶಂಖದ ಧ್ವನಿ, ಇದು ಭೀಮಂದೇನೆ ಅರ್ಜುನಂದೇನೆ, ಇದು ಗುರುತಿಸಿಬಿಟ್ಟು ಪ್ರಯೋಜನ ಏನು? ರಾಜ ಪ್ರೀತಶ್ಚ ಅತಿತರಾಂ ಬಹೂವ, ಭಾರಿ ಸಂತೋಷದಿಂದ ಅಬ್ಬ ಅವರು ಬಂದರು ಅಂದ್ರೆ ಜರಾಸಂಧ ಹೋದ ಅಂತಾನೆ ಅರ್ಥ, ಇನ್ನು ರಾಜಸೂಯಾಗ ಮುಗಿತು ಅಂತಾನೆ ಅರ್ಥ, ನಮ್ಮಪ್ಪನ ಸಂಕಲ್ಪ ಈಡೇರಿಬಿಡುತ್ತೆ, ನಮ್ಮಪ್ಪ ಯಮಸಭೆಯಿಂದ ಇಂದ್ರಸಭೆಗೆ ಹೊರಟು ಬಿಡ್ತಾನೆ ಅಂತ ಹೇಳಿಬಿಟ್ಟು ತನ್ನ ಸಂಕಲ್ಪದ ಕನಸನ್ನೆಲ್ಲ ಕಾಣ್ತಾ ಇದ್ದಾನೆ. ಅಷ್ಟೊತ್ತಿಗೆ ಅವರು ಬಂದೇ ಬಿಟ್ರಂತೆ. ಆಗ ಕೇಳ್ತಾನೆ, ಏನಾಯ್ತು ಕೃಷ್ಣ, ಹೇಗಾಯ್ತು ಅಂದ್ರೆ ಎಲ್ಲ ಕಥೆ ಹೇಳ್ತಾರೆ. ಜರಾಸಂಧನ ಕೊಲಿಸಿದ ಕೃಷ್ಣನೇ ಸ್ವತಃ ಅಲ್ಲಿ ನಡೆದ ತಾನೇ ವಿವರಣೆ ಮಾಡ್ತಾನೆ ಬಾಯಿಂದ, ವೇದವ್ಯಾಸರು ತಾನೇ ಬರೀತಾನೆ ಕೂಡ, ತಾನೇ ಮಾಡಿಸಿದ್ದು ತಾನೇ ಹೇಳಿದ್ದು ತಾನೇ ಬರೆದಿದ್ದು, ಹೀಗೆ ಮಹಾಭಾರತದಲ್ಲಿ ಬರೆದು ವೇದವ್ಯಾಸರೇ ತಾನೇ ಸ್ವತಃ ನಡೀತು ಎಂಬುದನ್ನು ತಾವು ಹೇಳಿದ್ರಂತೆ. ಧರ್ಮರಾಜ ಭಾರಿ ಸಂತೋಷ ಪಡ್ತಾನೆ. ಆಗ ಕೃಷ್ಣ ಹೇಳಿದ, ಧರ್ಮರಾಜ ಈ ಕೆಲಸ ಆಗಿದೆ, ನಮ್ಮ ಅಪ್ಪ ಅಮ್ಮ ಕಾಯ್ತಿರ್ತಾರೆ, ವಸುದೇವ ದೇವಕಿಯರೆಲ್ಲ, ಒಂದು ಸರ್ತಿ ಹೋಗಿ ಬರ್ತೇನೆ ಮತ್ತೆ ಅಂತ ಹೇಳ್ತಾನೆ. ಕೆಲಸ ಇದ್ದ ಬರ್ತಾನೆ, ತಕ್ಷಣ ಹೊರಟುಬಿಡ್ತಾನೆ ಪರಮಾತ್ಮ. ಒಂದು ಸರ್ತಿ ಹೋಗಿ ಬರ್ತೇನೆ ನಾನೀಗ, ಅಲ್ಲಿವರೆಗೂ ಇಲ್ಲೇ ಇರಪ್ಪ, ನೀನೀಗ ಏರ್ಪಾಡು ಮಾಡಿ, ಯಾವ ಯಾವ ನಡೀಬೇಕಲ್ಲ ಏರ್ಪಾಡು ಮಾಡ್ಕೋಬೇಕಲ್ಲ, ಮಾಡ್ಕೋತಾರೆ ನನ್ನ ಕೆಲಸ ಅಂತ ಮುಗಿತಲ್ಲ ಸದ್ಯಕ್ಕೆ, ಮತ್ತೆ ಬರ್ತೇನೆ ಅಂತ ಕೃಷ್ಣ ಹೊರಟುಬಿಟ್ಟಂತಾರೆ. ಆ ಕಡೆ ಕೃಷ್ಣ ಹೊರಟ, ಈ ಕಡೆ ವೇದವ್ಯಾಸರು ಬಂದೇ ಬಿಟ್ರೆ. ಆ ಕಡೆಗೆ ಕೃಷ್ಣ ಹೋಗ್ತಿರ್ಲಿಕ್ಕೆ ವೇದವ್ಯಾಸರು ಬರ್ತಾ ಇದ್ದಾರೆ. ದೇವರು ಎಷ್ಟು ಕರುಣಾಳು ಅಂದರೆ ತನ್ನ ಭಕ್ತರನ್ನ ಒಂದಲ್ಲ ಒಂದು ರೂಪದಲ್ಲಿ ಅವಳು ಕಾಪಾಡ್ತಾರೆ ಇರ್ತಾರೆ. ಕೃಷ್ಣ ಯಾರು, ವೇದವ್ಯಾಸ ಇಬ್ಬರು ಒಂದೇನೆ, ಆ ರೂಪದಿಂದ ಹೋದ ಈ ರೂಪದಿಂದ ಬಂದ. ಒಬ್ಬನಲ್ಲಿ ನಿಂದಾಡುವನು ಮತ್ತೊಬ್ಬನಲ್ಲಿ ಬೇಡುವನು, ನೀಡುವನೊಬ್ಬನಲ್ಲಿ ಮಾತಾಡುವನು ಬೆರಗಾಗಿ, ಅಬ್ಬರದ ಹೆದ್ದ ಇವನಿವ ಮತ್ತೊಬ್ಬರನ್ನು ಲೆಕ್ಕಿಸಲು ಲೋಕದೊಳೊಬ್ಬನೇ ತಾ ಬಾಧ್ಯ ಬಾಧಕ ನಾಹ ನಿರ್ಭೀತ. ಈ ಮಾತು ಅರ್ಥ ಮಾಡಿಕೊಂಡ್ರೆ ದೇವರಲ್ಲಿ ಅಪೂರ್ವವಾದದ್ದು. ಒಂದೊಬ್ಬರು ಕೈ ಬಿಟ್ಟರು ಅಂತ ಕಡೆ ಮತ್ತೊಬ್ಬರು ಸೇರಿರ್ತಾರೆ. ಯಾರು ಕೂಡ ಏನೋ ಒಂದು ರೀತಿ ಅನುಗ್ರಹ ಮಾಡ್ತಾ ಇರ್ತಾರೆ. ಪರಮಾತ್ಮ ವ್ಯಾಸರೂಪದಿಂದ ಬಂದನಂತೆ, ಕೃಷ್ಣ ರೂಪದಿಂದ ಹೊರಟಂತೆ. ಈಗ ಶುರುವಾಯ್ತು. ಧರ್ಮರಾಜ ಕುತ್ಕೋಬಾ, ಏನಪ್ಪ ನಿಂದೀಗ? ಸ್ವಾಮಿ ನಾನು ಯಾಗ ಮಾಡಬೇಕಲ್ಲ, ವಿಧಿವಿಧಾನ ಎಲ್ಲ ಹೇಳ್ರಿ ಅಂತ ಕೇಳಿದ್ದಾರೆ. ವಿಧಿವಿಧಾನ ಎಲ್ಲ ಹೇಳಿ, ಈಗ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಕೇಳಿದಾಗ ವೇದವ್ಯಾಸ ಹೇಳಕ್ಕೆ ಶುರು ಮಾಡಿಬಿಟ್ರಂತೆ. ನಮಗೆ ಆಶ್ಚರ್ಯ, ಕೃಷ್ಣ ರೂಪದಿಂದ ಯಾಕೆ ಇದನ್ನೆಲ್ಲ ಹೇಳಲಿಲ್ಲ? ಕೃಷ್ಣ ರೂಪದಿಂದ ನನಗೆ ಕೆಲಸ ಆಯಿತು ಅಂತ ಹೊರಟುಬಿಟ್ಟ, ವೇದವ್ಯಾಸ ರೂಪದಿಂದ ಎಲ್ಲ ಹೇಳ್ತಾ ಕೂತ್ಕೊಂಡ್ಬಿಟ್ಟ. ಯಾತಕ್ಕೆ ಹೀಗೆ ಮಾಡದ ಅಂದರೆ, ಕೃಷ್ಣ ರೂಪ ಬಲಕಾರ್ಯಕ್ಕೆ ಅವತಾರ ಮಾಡಿದ ರೂಪ, ವೇದವ್ಯಾಸ ರೂಪ ಜ್ಞಾನಕ್ಕೊಳ್ಳಕ್ಕೋಸ್ಕರ ಬಂದ ರೂಪ ಇದು. ಅದಕ್ಕೆ ಎಕ್ಸ್ಪ್ಲನೇಷನ್ ಏನೋ ಕೊಡಬೇಕೋ ವೇದವ್ಯಾಸ ರೂಪದಿಂದ ಕೊಡ್ತಾನೆ, ಈ ಹೊಡೆದು ಬಡದು ಮಾಡಬೇಕೋ ಕೃಷ್ಣ ರೂಪದಿಂದ ಮಾಡ್ತಾನೆ. ಅದು ಇನ್ನುಲೇಟ್ರ್ ಕೆಲಸ ಬೇರೆ, ಎಕ್ಸಾಮಿನರ್ ಕೆಲಸ ಬೇರೆ. ಇನ್ನುಲೇಟ್ರ್ ಸುಮ್ಮನೆ ಪೇಪರ್ ಸಪ್ಲೈ ಮಾಡ್ಕೊ ಓಡಾಡ್ತಿರ್ತಾನೆ ಅಷ್ಟೇನೆ, ಅಲ್ಲಿದ್ದಾಗ ಪೇಪರ್ ಓಪನ್ ಮಾಡ್ತಾ, ಇಲ್ಲಿ ಓಪನ್ ಮಾಡೋದಿಲ್ಲ ಅದನ್ನು. ಇವಾಗ ಒಬ್ಬನೇ ಮೇಷ್ಟ್ರೇ, ಒಬ್ಬನೇ ಮೇಷ್ಟ್ರೆ, ಅಲ್ಲಿ ಮಾಡೋ ಕೆಲಸ ಇಲ್ಲಿ ಮಾಡೋ ಕೆಲಸನೇ ಬೇರೆ. ಅದೇ ತರಹನೇ ಒಬ್ಬನೇ ಭಗವಂತ, ವೇದವ್ಯಾಸ ರೂಪದಿಂದ ಬರೀತಾನೆ, ಉಪದೇಶ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಕೃಷ್ಣ ರೂಪದಿಂದ ಶತ್ರು ಸಂಹಾರಾದಿಗಳನ್ನು ಮಾಡ್ತಾನೆ. ಅದು ಯಾವ ಕಾಲಕ್ಕೆ ಯಾವ ರೂಪವನ್ನು ತೋರಿಸ್ಬೇಕು ಆ ರೂಪವನ್ನು ತೋರಿಸ್ತಾನೆ. ಇಲ್ಲಿ ನಡೆದಿದ್ದ ಹಾಗೆ ಮ್ಯೂಸಿಕ್ ಕೂಡ ಅದು ತಕ್ಕಂತೆ ಮ್ಯೂಸಿಕ್ ಕೊಡ್ತಾರೆ. ಯಾವುದೋ ಮ್ಯೂಸಿಕ್ ಏನೋ ಕೊಟ್ಬಿಟ್ರೆ ಆಭಾಸ ಆಗೋಗುತ್ತೆ. ಆಮೇಲೆ ಇವತ್ತು ಆಭಾಸರೇ ಮಾಡ್ತಾರೆ, ಮದುವೆ ಕಾಲಕ್ಕೆ ಯಾವುದೋ ಸಿನಿಮಾ ಹಾಕಿಬಿಡ್ತಾರೆ, ಶೋಕಗೀತೆ ಆಗಿರುತ್ತೆ. ಗೋವಿಂದ ಇವ್ರ ಜೀವನ ಪೂರ್ತಿ ಶೋಕಗೀತೆನೆ. ಹಿಂದಿನ ಕಾಲಕ್ಕೆಲ್ಲ ರಾಗ ಹೇಗೆ ಬಾರಿಸ್ತಿದ್ರು ಗೊತ್ತೇನು, ಮದುವೆ ಕಾಲಕ್ಕೆ ಎದುರು ಕಾಲಕ್ಕೆ ಅಂತ ಮಾಂಗಲ್ಯ ಧಾರಣೆ ಈ ರಾಗ ಬಾರಿಸ್ಬೇಕು, ಎದುರು ಈ ರಾಗ ಬಾರಿಸ್ಬೇಕು, ಅದನ್ನು ಕೇಳಿದವರಿಗೆ ಅಷ್ಟು ಸಭೆ ಇನ್ವಾಲ್ವ್ ಆಗ್ತಿದ್ದಾರದಳು. ಏನಿಲ್ಲ, ಮೊದಲದೇ ಇವತ್ತಿನ ದಿವಸ ಬೇರೆ ಪದ್ಧತಿನೇ ಇಲ್ಲ. ಜೋರ ಕೂಗಿದಷ್ಟು ಭಾರಿ ದೊಡ್ಡ ಸಮಾರಂಭ ತಿಳ್ಕೊಳ್ಳೋಷ್ಟಿಗಾಗಿರುತ್ತೆ. ಉತ್ಸವದ ಕಾಲಕ್ಕೆ ಉತ್ಸವಗಳು. ಈಗ ಅವರಿಗೂ ಮರ್ತು ಬಿಟ್ಟಿದ್ದಾರೆ, ಎಲ್ಲ ಪಾಸರ್ಗೂ ನೆನಪಿಲ್ಲ. ಈಗ ಇವರು ಮತ್ತೆ ಯಾವಾಗ ಡಿಮ್ಯಾಂಡ್ ಕಡಿಮೆ ಆಯ್ತು ಅವರು ಚೇಂಜ್ ಮಾಡ್ಕೊಂಡ್ಬಿಟ್ರು, ಅವ್ರ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟು. ಶಾಸ್ತ್ರೀಯ ಸಂಗೀತ ಪಾರ್ಸರ್ ಸಿಗೋದು ಭಾರಿ ದುರ್ಲಭ. ಸಿನಿಮಾಡೇ ಶಾಸ್ತ್ರೀಯ ಸಂಗೀತ ತಿಳ್ಕೊಂಡು ಭ್ರಮೆ ಉಂಟು. ಆಯಾ ಕೆಲಸಕ್ಕೆ ಅದದ್ದೇ ಆಗಬೇಕು. ವೇದವ್ಯಾಸ ರೂಪದಿಂದ ಅಷ್ಟೆಲ್ಲ ಯಾಗದ ವಿಧಿವಿಧಾನಗಳನ್ನು ಹೇಳಿದಾಗ ಧರ್ಮರಾಜ ಭಾರಿ ಸಂಭ್ರಮ ಪಟ್ಟುಬಿಟ್ಟು, ವೇದವ್ಯಾಸರೇ ಹಾಗಿದ್ರೆ ಮುಂದೆ ನಾವು ಏನು ಮಾಡೋಣ ಅಂತ ಕೇಳಿದರೆ ಅವರು ಹೇಳುತ್ತಾರೆ, ಧರ್ಮರಾಜ ಮುಂದಿನ ಕೆಲಸ ದಿಗ್ವಿಜಯವನ್ನು ಮಾಡಬೇಕು. ಜರಾಸಂಧರು ಸೋಲಿಸಿ ಆಯಿತು, ಕೊಂದಾಯ್ತು. ಈಗ ಆದರೆ ಎಲ್ಲ ರಾಜರನ್ನು ಗೆಲ್ಲಬೇಕಲ್ಲ. ಈಗ ಅಲ್ಲಿಗೆ ಮುಗಿದಂತೆ ಆಗಲಿಲ್ಲ, ಎಲ್ಲ ರಾಜರನ್ನು ಗೆಲ್ಲಬೇಕು. ಜರಾಸಂಧನ ಗೆದ್ದರೆ ಎಲ್ಲರನ್ನು ಗೆದ್ದಾಗೆ ನಿಜ, ಆದರೆ ಮುಗಿಬೇಕಲ್ಲ ಫಾರ್ಮ್ಯಾಲಿಟಿ. ಅದಕ್ಕೋಸ್ಕರ ನೀವೀಗ ದಿಗ್ವಿಜಯ ಮಾಡ್ಕೊಂಡು ಬರಬೇಕು, ಎಲ್ಲ ಹೊರಡಬೇಕು ಅಂತ ಹೇಳಿದ ತಕ್ಷಣ ಅರ್ಜುನ ಬಂದನಂತೆ ಮುಂದಕ್ಕೆ. ಅರ್ಜುನ ಬಂದಿದ್ದೆ ತಡ ವ್ಯಾಸ, ವೇದವ್ಯಾಸರೇ ನನಗೆ ಅವಕಾಶ ಕೊಡಿ, ನಾನು ಹೋಗಿ ಬರ್ತೇನೆ ಅಂತ ಹೇಳಿದ. ನಾನು ಎಲ್ಲದಕ್ಕೂ ನಾನೇ ಗೆದ್ದು ಬಂದುಬಿಡ್ತೇನೆ, ನನಗೆ ಒಳ್ಳೆ ರಥ ಇದೆ, ಒಳ್ಳೆ ಬಂದು ಬೇರೆ ಸಿಕ್ಕಿದೆ, ಇವೆಲ್ಲ ಅಕೃತ್ಯ ಅಕ್ಷಯ ಬರ್ತಾರೆ, ಗಾಂಡಿ ವದನಸ್ ಎಲ್ಲ ಇದೆ, ಒಂದು ನಾವು ಹೋಗ್ಬಿಡ್ತೇನೆ, ಕೊಟ್ಟುಬಿಡಿ ಅಂತ ಹೇಳುತ್ತಾನೆ. ಅರ್ಜುನ ಉತ್ಸಾಹವನ್ನು ನೋಡಬೇಕು ನಾವು. ಎಷ್ಟೊಂದು ಕೆಲಸಕ್ಕೆ ಬಂದ ನಾಪತ್ತಿ ಇರೋದೇ ಇಲ್ಲ ಅಷ್ಟೊತ್ತಿಗೆ, ನಾನು ಹೇಳ್ತಾ ಇರೋದು ಗೊತ್ತಾಗ್ಬಿಡ್ತಾ ಇವೆಲ್ಲ ದಾರಿ ಬಿಟ್ಬಿಟ್ಟಿರ್ತಾರೆ ಆ ಕಡೆ. ಅರ್ಜುನ ಇದೇನು ಸಣ್ಣ ಪುಟ್ಟ ಕೆಲಸ ಅಲ್ಲ, ದಿಗ್ವಿಜಯ ಮಾಡ್ಕೊಂಡು ಬರಬೇಕು. ಈ ಮಧ್ಯೆ ಎಂತೆಂಥ ರಾಜ ಮಹಾರಾಜರುಗಳಿದ್ದಾರೆ, ಗೆದ್ದು ಬರಬೇಕು. ಎಷ್ಟು ಆಯಾಸ, ವರ್ಷಗಟ್ಟಲೆಗೆ ಒಂದು ವರ್ಷ ಟೈಮ್ ಅದಕ್ಕೆ ಹೋಗಿ ಬರಲಿಕ್ಕೆ. ಅಷ್ಟು ದಿವಸ ಮನೆ ಬಿಟ್ಟು ಹೋಗಲಿಕ್ಕೆ ಜನ ಇಷ್ಟಪಡೋದಿಲ್ಲ. ಅತ್ತ ಹೊತ್ತಿನೊಳಗೆ ಎಲ್ಲದಕ್ಕೆ ನಾನು ಒಬ್ಬನೇ ಹೋಗಿರ್ತೇನೆ ಅಂತ ಬಂದನಂತೆ. ಇಂಥ ಉತ್ಸಾಹ ಪಟ್ಟನಲ್ಲ ಅರ್ಜುನ, ಅದಕ್ಕೆ ಭಗವಂತ ಗೀತೆ ಉಪದೇಶ ಮಾಡ್ತಾನೆ ತನಗೆ. ಅರ್ಜುನ ಇಷ್ಟೋ ಸೇಮೆ ಸಖಾ ಚೇತಿ ರಹಸ್ಯಂ ಮಿ ಏತದುತ್ತಮಂ, ಎಷ್ಟು ಉತ್ಸಾಹ ನಿನಗಿದೆ ಬಾ, ನನ್ನೊಂದು ತುಂಬ ಪ್ರಿಯವಾದವನು ಹೇಳ್ತೇನೆ ಅಂತೇಳಿ ಭಗವದ್ಗೀತೆಯನ್ನು ಹೇಳಿಕೊಡ್ತಾನೆ. ಯಾರಿಗೆ ಜೀವನದಲ್ಲಿ ಜೀವನೋತ್ಸಾಹ ಅಂಬುದು ಎಲ್ಲರಿಗೂ ಬರೋದು, ಡಲ್ ಆಗಿರ್ತಾರೆ. ಯಾರನ್ನೇ ಕೇಳಿ ಯಾವಾಗಲೂ ಕೂಡ ಡಲ್ಲೇ, ಊಟಕ್ಕೊಂದೇ ಆಕ್ಟಿವ್. ಉಳಿದಂತೆ ಯಾವಾಗ ಏ ಕೇಳಿ, ಪಾಠ ಇಲ್ಲ, ಪ್ರವಚನ ಇಲ್ಲ, ಅದಿಲ್ಲ ಇದಿಲ್ಲ, ಹೇಳಬೇಕಾದ್ರೆ ಅದ್ಕೋತ ಹೇಳೋದು, ಏನೇ ಮಾಡುವೆ ಅಷ್ಟೇ. ಆಗೊಂದೇ ಲವಲವಿಕೆ ಆಗೊಂದು ಮಾತ್ರ ಇರ್ತದೆ ಅಷ್ಟೇ, ಅದು ಜೀವನ ಅಲ್ಲ. ಅದು ನಿಜವಾದ ಜೀವನ ಅಂದರೆ ಏನಾದರೂ ತಿಳ್ಕೊಳ್ಳೋ ಚಾನ್ಸ್ ಸಿಕ್ತೋ ಟಾಪ್ ಪ್ರಯಾರಿಟಿ. ಧರ್ಮರಾಜ ಮುಂದೆ ನೋಡ್ತೇವೆ, ಅದು ಅಷ್ಟ ಹಣ್ಣು ಮುದುಕನಾಗೋ ವಯಸ್ಸಿನವ್ರು ಯಾರು ಹೇಳ್ತಾರೆ ಕಷ್ಟ ಕೇಳೋದು ಶುರು ಮಾಡ್ತಿದ್ದಾನೆ. ಅದು ನಿಜವಾದ ಆಸ್ತಿ. ಅದು ಒಂದು ನಮ್ಮ ದೇವರು ಕಿವಿ ಕೊಟ್ಟಿರೋದು, ಕಣ್ಣು ಕೊಟ್ಟಿರೋದು, ಮುಖ್ಯ ಬುದ್ಧಿ ಕೊಟ್ಟಿರೋದು ಯಾತಕ್ಕೆ ಅಂದರೆ ಬದುಕು ನಮ್ಮ ಪ್ರಾಣ ಹೋಗೋದಕ್ಕಿಂತ ಮುಂಚೆ ಎಷ್ಟು ಹೆಚ್ಚು ಸಾಧ್ಯನ ಅಷ್ಟು ಕೇಳಿ ತಿಳ್ಕೊಂಡ್ಬಿಡ್ಬೇಕು. ಮತ್ತೆ ಆಮೇಲೆ ಚಾನ್ಸ್ ಸಿಗೋದಿಲ್ಲ. ವಿದ್ಯಾರ್ಥಿ ಇರ್ತಾನೆ, ಎಕ್ಸಾಮ್ ಹಾಲ್ ಬಿಡೋದಕ್ಕಿಂತ ಮುಂಚೆ ಬರೆಯೋದೆಲ್ಲ ಬರೆದಿರ್ಬೇಕಲ್ಲಿ. ಪೇಪರ್ ಕೊಟ್ಟಮೇಲೆ ಏನು ಹರಟೆ ಅಷ್ಟೇ, ಹಾಗೆ ಬರೀ ಈ ಬರೆಯಾಗಿದೆ ಗಲಾಟೆ ಮಾಡಬೇಡ, ಸೆಪ್ಟೆಂಬರ್ ರೆಡಿ ಆಗೋದು ಕಳಿಸ್ತಾರೆ ಹೊರತು ಉಪಯೋಗ ಇಲ್ಲ. ಆಗ ಬರೀಬೇಕು ಅದನ್ನು. ಕೋಡು ಹೋಗದ ಮುನ್ನ ಕೋಟೆ ರಕ್ಷಿಸಬೇಕು ಅನ್ನು ಯೋಚನೆ ಮಾಡಿ ನಾವು ನಿಜವಾದ ಅರ್ಥದಲ್ಲಿ ಮಹಾಭಾರತ ಮಾಡಿ ಉಪಯೋಗವನ್ನು ಪಡಿಬೇಕು. ವೇದವ್ಯಾಸರು ಅವು ಏನು ಉತ್ತರ ಕೊಡ್ತಾರೆ ಇಂಪಾರ್ಟೆಂಟ್. ನಾವು ಒಬ್ಬನೇ ಹೋಗಿಬಿಡ್ತೇನೆ ಅಂತ ಹೇಳ್ತಾರಲ್ಲ ವೇದವ್ಯಾಸರು, ಏನು ಹೇಳುತ್ತಾರೆ, ಯಾವ ಪ್ರಸಂಗ ಹೇಗೆ ನಡೆಯುತ್ತೆ, ಹೊಸ ಹೊಸ ತಿರುವುದು ಒಂದು ಅಶ್ವಮೇಧ ರಾಜಸೂಯಾಗ ಅಂದರೆ ಸಭಾಪರ್ವದ ದೊಡ್ಡ ಘಟ್ಟ. ಇಡೀ ಪಾಂಡವರ ಜೀವನದ ಅತ್ಯಂತ ಶ್ರೇಷ್ಠವಾದ ಸಾಧನೆಗಳ ಸಾಲಿಗೆ ಸೇರ್ತಕ್ಕಂಥ ಜಾಗ ಅದು. ಅದನ್ನು ನಾಳೆ ಮತ್ತು ಎರಡು ದಿವಸ ನಮ್ಮ ವೇಳೆ ಇದೆ, ನಾಳೆ ಮತ್ತು ನಾಡಿದ್ದು ರಾಜಸೂಯಾಗದ ಪೂರ್ವ ಸಿದ್ಧತೆ, ರಾಜಸೂಯಾಗ ಅಲ್ಲಿ ಕೃಷ್ಣನಿಗೆ ಅಗ್ರ ಪೂಜೆಯೊಂದಿಗೆ ಈ ಬಾರಿಯ ಪ್ರವಚನ ಮಾಲಿಕೆ ನಾಡಿದ್ದು ಮುಕ್ತಾಯವಾಗೋದು. ಅಲ್ಲಿವರೆಗೂ ಏನು ನಡೆಯುತ್ತೆ ಎಂಬುದನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರೇಯೋಪಿ ಚ ದಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿಧಿಗೃಂಥತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯಂ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದೇಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ.
நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரையே. பரம பவித்திரவாத ஸ்ரீமன் மகாபாரதத்திலே யாவ ரீதியாகி ஸ்ரீ பீமசேனனிந்த ஸ்ரீ கிருஷ்ணானுகிரகதிந்த ஜராசந்த வதையாயிற்று. ஜராசந்தன ವಧೆಯ ಅನಂತರ ವಿಶ್ವಕ್ಕೆ ದುಷ್ಟಕೂಟಕ್ಕೆಲ್ಲ ಅತ್ಯಂತ ಭಯ ಹುಟ್ಟಿದೆ. ಶ್ರೀಕೃಷ್ಣ ಭೀಮಾರ್ಜುನರ ಸಮೇತವಾಗಿ ತಾನು ಇಂದ್ರಪ್ರಸ್ಥಕ್ಕೆ ಮರಳಿ ಬಂದಿದ್ದಾನೆ. ಧರ್ಮರಾಜ ಕೃಷ್ಣ ಹೇಳಿದ ಮಾತಿನ ಯಾಥಾರ್ಥ್ಯವನ್ನು ಕಂಡು ಭಾರಿ ಸಂಭ್ರಮಪಟ್ಟಿದ್ದಾನೆ. ಧರ್ಮರಾಜ ಯೋಚನೆ ಮಾಡಬೇಡ, ಜರಾಸಂಧನನ್ನ ಭೀಮಸೇನ ಕೊಂದೇ ಕೊಲ್ತಾನೆ, ನೀನು ಯಾಗ ನಡೆದೇ ನಡೆಯುತ್ತೆ ಅಂತ ಏನು ಹೇಳಿದ್ದ ಅದು ನಡೆದೋಯ್ತು. ಆದ್ರಿಂದ ನಮ್ಮ ಮೇಲೆ ಎಷ್ಟೋ ಸತ್ಯ ಕೆಲವು ಕೆಲಸಗಳು ಅಸಾಧ್ಯ ಅಂತ ಕಾಣುತ್ತೆ. ದೇವರ ದಯೆ ಇತ್ತು ಅಂದ್ರೆ ಏನು ಅಸಾಧ್ಯ ಅಲ್ಲ. ದೇವರ ದಯೆ ಇಲ್ಲದೆ ಹೋದ್ರೆ ಎಷ್ಟು ಸುಲಭವಾದ ಕೆಲಸ ಅನಿಸಿರುತ್ತೋ ಅದೇನ್ ಮಾಡಿದ್ರೂ ಸಾಧ್ಯವಾಗೋದೇ ಇಲ್ಲ. ಸಾಮಾನ್ಯ ಕೆಲಸ ಅಸಾಮಾನ್ಯ ಅನಿಸುತ್ತೆ, ಅಸಾಮಾನ್ಯವಾದ ಕೆಲಸ ಸಾಮಾನ್ಯ ಅನಿಸೋದು. ಇದೆಲ್ಲದಕ್ಕೂ ದೇವರ ದಯೆ ಬೇಕು. ಕೃಷ್ಣ ಸ್ವತಃ ನಿಂತ ಅದನ್ನು ಮಾಡಿ ಧರ್ಮರಾಜನಿಗೆ ಆನಂದ ಕೊಟ್ಟ. ಧರ್ಮರಾಜನಿಗೆ ಆನಂದ ಕೊಟ್ಟ ಅಂದ್ರೂ ಒಂದೇ, ಧರ್ಮಿಷ್ಠರಿಗೆ ಪರಮಾತ್ಮ ಆನಂದ ಕೊಡ್ತಾನೆ ಅಂದ್ರೂ ಒಂದೇ. ಧರ್ಮಿಷ್ಠರನ್ನ ಎಲ್ಲ ರೀತಿಯಾದ ಆಪತ್ತುಗಳನ್ನು ಪರಮಾತ್ಮ ಪರಿಹಾರ ಮಾಡಿ ಕಾಪಾಡ್ತಾನೆ. ಧರ್ಮರಾಜ ಅನಂತರ ಕೃಷ್ಣನನ್ನ ವಿಶೇಷ ರೀತಿಯಲ್ಲಿ ಸೂಚಿಸಿದಾಗ ನಾನು ಮತ್ತೆ ಬರ್ತೇನೆ ಅಂತ ಕೃಷ್ಣ ಅಲ್ಲಿಂದ ಹೊರಡ್ತಾನೆ. ಅಷ್ಟೊತ್ತಿಗೆ ವೇದವ್ಯಾಸ ರೂಪದಿಂದ ಮತ್ತೆ ತಾನೇ ಬರ್ತಾನೆ. ಮುನೀನಾಮಪ್ಯಹಂ ವ್ಯಾಸ, ಭಗವದ್ಗೀತೆಯ ಮಾತನ್ನು ಮರೆಯಲೇಬಾರದು, ಮುನಿಗಳಲ್ಲಿ ವೇದವ್ಯಾಸ ನಾನು ಅಂತ ಕೃಷ್ಣ ಹೇಳಿದ್ದಾನೆ. ವೇದವ್ಯಾಸ ರೂಪದಿಂದ ಬಂದು ಧರ್ಮರಾಜನಿಗೆ ಯಾಗದ ವಿಧಿವಿಧಾನಗಳನ್ನೆಲ್ಲ ಹೇಳ್ತಾ ಇದ್ದ. ಈಗ ದಿಗ್ವಿಜಯವನ್ನು ಮಾಡಬೇಕು. ದಿಗ್ವಿಜಯವನ್ನು ಮಾಡಿ ಅನಂತರ ಕೃಷ್ಣಾರ್ಪಣ ಅಂತ ಸಮರ್ಪಣೆ ಮಾಡಿದರೆ ಅದೇ ರಾಜಸೂಯ ಯಾಗವಾಗುವುದು. ಪ್ರತಿಯೊಬ್ಬ ರಾಜರನ್ನು ಗೆದ್ದಾಗ ಅದು ರಾಜಸೂಯ. ಜರಾಸಂಧ ಭಾರಿ ದೈತ್ಯ, ಅವನ ಸಂಹಾರ ಮಾಡಿದ ಮೇಲೆ ಉಳಿದವರನ್ನೆಲ್ಲ ಮಾಡಿದಾಗೆ ಲೆಕ್ಕ. ಅದಕ್ಕೆ ಸಂಸ್ಕೃತದಲ್ಲಿ ಹೇಳ್ತಾರೆ ಮಹಾಮಲ್ಲೇಶ ಭಂಗವತ್ ಅಂತೇಳಿ. ಪ್ರಧಾನವಲ್ಲ ನಿಬರ್ಹಣ ನ್ಯಾಯ, ಸಾವಿರಾರು ಜಟ್ಟಿಗಳಿದ್ದಾಗ ಅದರಲ್ಲಿ ಮುಖ್ಯಸ್ಥನನ್ನು ಗೆದ್ದು ಬಿಟ್ಟರೆ ಎರಡನ್ನೂ ಗೆದ್ದಾಗ ಲೆಕ್ಕ. ಈ ಫೈನಲ್ಸ್ನಲ್ಲಿ ನಡೆಯೋದು ಇಬ್ಬರಿಗೆ ಮಾತ್ರನೇ, ಆದರೆ ವರ್ಲ್ಡ್ ಚಾಂಪಿಯನ್ ಅಂತ ಕರೆದು ಬಿಡ್ತಾರೆ. ಅದಕ್ಕೆ ಉಳಿದವರೆಲ್ಲ ದಾಟಿ ಬಂದಿರ್ತಾರಾದ್ದರಿಂದ ಪ್ರಧಾನ ಬಲ್ಲರನ್ನ ಗೆದ್ದಾಗ ಉಳಿದ ಎಲ್ಲರನ್ನೂ ಗೆದ್ದಂತೆ. ಇದು ಲೋಕದ ಪದ್ಧತಿ. ಜರಾಸಂಧ ಈ ವಿರೋಧಿಗಳಲ್ಲಿ ಅತ್ಯಂತ ಪ್ರಬಲ, ಅವನನ್ನು ಗೆದ್ದಿದ್ದರಿಂದ ಇನ್ನೆಲ್ಲರೂ ಗೆದ್ದಂತೆಯೇ ಲೆಕ್ಕ. ಆದರೆ ಅದನ್ನು ಸಾಧಿಸಿ ತೋರಿಸಬೇಕು. ಅದಕ್ಕಾಗಿ ನಾಲ್ಕು ದಿಕ್ಕುಗಳನ್ನು ಸಹ ಗೆದ್ದು ಬರಬೇಕು. ನೀವು ಯೋಚಿಸಾಟು ಮಾಡಿ ಅಂತ ಹೇಳಿದ ತಕ್ಷಣ ಐದು ಜನ ಪಾಂಡವರಿದ್ದಾರೆ, ನಾಲ್ಕು ದಿಕ್ಕಿಗೆ ಹೋಗಬೇಕು. ಧರ್ಮರಾಜನಿಗೆ ಕೆಲಸನೇ ಮಾಡಿಸೋದಿಲ್ಲ, ಅದು ವಿಶೇಷ. ಯಾವ ಕೆಲಸ ಮಾಡಬೇಕಾದರೂ ಕೂಡ ಧರ್ಮರಾಜ ಕೂತಿರಬೇಕು, ಉಳಿದವರು ಕೆಲಸ ಮಾಡಬೇಕು. ಅದಕ್ಕೆ ಶಾಸ್ತ್ರ ಹೇಳ್ತಾರೆ ಧರ್ಮಿಷ್ಠರಾಗಿರಿ, ಸುಮ್ಮನೆ ಕೂತಿರಿ ಕೆಲಸ ಆಗುತ್ತೆ ಅಂತ ಹೇಳ್ತಾರೆ. ಧರ್ಮಾನುಷ್ಠಾನ ಮಾಡಿಕೊಂಡಿದ್ರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ, ಯೋಚನೆ ಮಾಡಲೇಬೇಡಿ, ನೀವು ಫಲ ಕೇಳೋದಕ್ಕೆ ಹೋಗಬೇಡಿ, ಅದಾಗಿ ಸಿಗುತ್ತೆ. ಅಷ್ಟು ದೇವರು ಅನುಗ್ರಹ ಮಾಡ್ತಾರೆ. ಧರ್ಮರಾಜನನ್ನ ಅತಿ ಕಡಿಮೆ ಓಡಾಡಿದ ಧರ್ಮರಾಜ, ಮುಖ್ಯಸ್ಥ ಕಡಿಮೆನೆ ಓಡಾಡೋದು, ಆದರೆ ಕೆಲಸ ಆಗೋದು ಆ ವರ್ಚಸ್ಸಿನಿಂದ. ತನ್ನ ಕೆಲಸವನ್ನು ತಾನು ಮಾಡಿಕೊಂಡಿದ್ರೆ ದೇವರು ಎಷ್ಟು ಅನುಗ್ರಹ ಮಾಡ್ತಾನೆ ಅಂತ ಹೇಳೋದಕ್ಕೆ ಧರ್ಮರಾಜ ದೃಷ್ಟಾಂತ. ನಾಲ್ಕು ಜನ ಹೊರಡಬೇಕು. ಅರ್ಜುನ ಹೇಳಿದ ನಾನೊಬ್ಬರೇ ಎಲ್ಲ ಕಡೆ ಹೋಗಿ ಬರ್ತೇನೆ, ನನಗೆ ಒಳ್ಳೆ ರಥ ಇದೆ, ಅಂತ ಕುದುರೆಗಳಿದೆ, ಗಾಂಡೀವ ಧನಸ್ಸಿದೆ, ಇಷ್ಟೆಲ್ಲ ಅನುಕೂಲತೆ ಇದ್ದಾಗ ನಾನೇ ಕೆಲಸ ಮಾಡ್ತೇನೆ. ಇದು ನಿಜವಾದ ಅತಿ ಶ್ರೇಷ್ಠವಾದಂತಹ ಒಂದು ದೃಷ್ಟಾಂತ. ಇದು ಯಾರು ಈ ರೀತಿ ಲವಲವಿಕೆಯಿಂದ ಇರ್ತಾರೆ ಅವರಿಂದ ಭಗವಂತ ವಿಶೇಷ ಸಾಧನೆ ಮಾಡಿಸ್ತಾನೆ ಅಂತ ಹೇಳ್ತಾರೆ. ಎಷ್ಟೋ ಜನಕ್ಕೆ ಶಕ್ತಿ ಇರುತ್ತೆ, ಅವಾರ್ಡಿನ್ ಟ್ಯಾಕ್ಟಿಕ್ಸ್ ಅದು ಒಂದು, ಆ ಕಾಲಕ್ಕೆ ತಪ್ಪಿಸ್ಕೊಂಡ್ಬಿಡ್ತಾನೆ ಮನುಷ್ಯ. ಎರಡು ಕಾರಣ ತಪ್ಪಿಸ್ಕೋತಾನೆ. ಒಂದು ಕಾರಣ ಏನು ಅಂತ ಕೇಳಿದರೆ ಸೋಮಾರಿತನ, ಇನ್ನೊಂದು ಕಾರಣ ತನ್ನ ಮಹತ್ವ ಜಗತ್ತಿಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಜಾಣತನ ಪ್ರದರ್ಶನ ಮಾಡಕ್ಕೆ ಹೋಗ್ತಾನೆ. ಅದೆಲ್ಲ ತಪ್ಪದು. ನಮ್ಮ ಆಯುಷ್ಯ ಎಷ್ಟು ಮಹಾ ಇರುತ್ತೆ, ಗಾಡಿ ಬಂದ ಕೈಯಲ್ಲಿ ತೂರಿಕೊಳ್ಳಿರು, ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರಳಾಗುವರೆ. ಯಾವ್ದಾದ್ರೂ ಕೆಲಸ ಮಾಡೋ ಅವಕಾಶ ಬಂದ್ರೆ ನಾವು ಎಂದು ಕಳ್ಕೊಳ್ಳೋದಕ್ಕೆ ಹೋಗಬಾರ್ದು. ಅದನ್ನ ಮತ್ತೆ ಸಿಗುತ್ತೆ ಅಂತಿಲ್ಲ, ಮತ್ತೆ ನಾವು ಅವಕಾಶ ತಗೊಂಡ ಶಕ್ತಿ ನಮಗೆಲ್ಲಿದೆ ಈಗ? ದೇವರು ಕೊಡಬೇಕು ಅದು ಬರಬೇಕು. ಬಂದ ಕಾಲಕ್ಕೆ ಉಪಯೋಗ ಮಾಡ್ಕೊಳ್ದೆ ಹೋದ್ರೆ ಮತ್ತೊಮ್ಮೆ ಸಿಗೋದಿಲ್ಲ. ಎಷ್ಟೊಂದು ನೋಡ್ತಿರ್ತೇವೆ ನಾವೆಲ್ಲ, ಬಸ್ ಹಿಡಿತಾ ಇರ್ತೇವೆ, ಹಣ್ಣು ಮುದುಕರಿರ್ತಾರೆ, ಪಾಪ ಕಷ್ಟಪಟ್ಟು ಇಳಿಸಕ್ ಹೋಗ್ತಿರ್ತಾರೆ, ನೋಡ್ಕೊತ ನಕ್ಕೊಂಡು ದಬ್ಕೊಂಡ್ ಬಂದ್ಬಿಡ್ತಾನೆ ಮನುಷ್ಯ, ತಳ್ಕೊಂಡು ಹೋಗ್ಬಿಡ್ತಾನೆ. ಅದ್ರ ಬದಲು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಎಷ್ಟು ಖುಷಿ ಪಡ್ತಾನೋ ಅವನ ಪಾಪ. ಆ ಕಾಲಕ್ಕೆ ನೆಸೆಸಿಟಿ ಬೇಕು, ಯಾಕಂದ್ರೆ ಕೇಳೋ ಸಂಕೋಚ ಪಡ್ತಾನೆ. ಕೇಳಿದ್ರೂ ಮಾಡೋದಿಲ್ಲ ಅನೇಕ ವಿಚಾರ ಬೇರೆ. ಆದರೆ ಆ ಕಾಲಕ್ಕೆ ನಮ್ಮಿಂದ ಏನು ಸಾಧ್ಯವಾಗುತ್ತೋ ಅಷ್ಟು ಮಾಡಿದರೆ ನಿಜವಾದ ಅರ್ಥದಲ್ಲಿ ದೇವರ ಸೇವೆ ಅಂದ್ರೆ ಅದೇನು. ನಾವು ದೇವ್ರ ಪೂಜೆ ಇತ್ಯಾದಿ ಮಾಡೋದೆಲ್ಲ ಒಂದು ಭಾಗ, ಅದನ್ನು ಬಿಡ ಹಾಗಿಲ್ಲ. ಆದ್ರೆ ಇದನ್ನು ಬಿಡಬಾರ್ದು ಮತ್ತೆ, ಯಾಕಂದ್ರೆ ಅದೊಂದು ತಪ್ಪು ಮಾಡ್ತಾರೆ. ಸಮಾಜ ಸೇವೆ ಮಾಡ್ತೇವೆ ಅಂತೇಳಿ ದೇವ್ರ ಪೂಜೆ ಬಿಟ್ಟು ಬಿಡ್ತಾರೆ ಒಂದು ಗುಂಪು, ಯಾರು ದೇವ್ರ ಪೂಜೆ ಮಾಡ್ತೇವೆ ಅಂತ ಸಮಾಜ ಸೇವೆ ಬಿಟ್ಟು ಬಿಡ್ತಾರೆ. ಎರಡು ತಪ್ಪು, ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು. ಯಾವುದಕ್ಕೆ ಯಾವ ಸಮಯದಲ್ಲಿ ಉಂಟೋ ಅದನ್ನು ಮಾಡದೇ ಜಾಣತಾನೆ. ಬೆಳಿಗ್ಗೆ ಅರುಣೋದಯ ಕಾಲಕ್ಕೆ ಎದ್ದು ಸ್ನಾನ ಪೂಜೆ ಮಾಡಿ ಯಾರು ಉಳಿದು ಎದ್ದೇ ಇರೋದಿಲ್ಲ. ದೇವ್ರ ಪೂಜೆ ಮಾಡಿದ್ರೆ ದೊಡ್ಡ ಕೆಲಸ ಆಗ ಉಳಿದ ಹೊತ್ತಲ್ಲಿ ಎಲ್ಲ ಆಫೀಸಲ್ಲಿ ಹೋಗ್ಬೇಕಾದ್ರೆ ಯಾವುದೋ ರೀತಿ ಚಾನ್ಸ್ ಸಿಗ್ತಾನೆ ಇರುತ್ತೆ. ಬಸ್ಸಲ್ಲಿ ಹೋಗ್ತಿರ್ತಾನೆ, ಯಾರೋ ಮುದುಕರು ನಿಂತಿರ್ತಾರೆ, ಪಾಪ ಕೂತ್ಕೊಡಿ ಒಂದು ಸೀಟ್ ಕೊಟ್ಟರೆ ಎಷ್ಟು ಅನುಕೂಲ ಆಗುತ್ತೆ. ಕೊಡೋದ್ರ ಪಕ್ಕದಲ್ಲಿ ಕೂಡಿಸ್ಕೊಂಡ್ರೆ ಸಾಕಲ್ಲ, ಇಲ್ಲ ಅಗಲ ಕೂತ್ ಬಿಡ್ತಾರೆ ಸ್ವಲ್ಪ, ಅವ್ರು ಸಿಗಬಾರ್ದು ಅಂತ ಹೇಳಿಬಿಟ್ಟು ಅಗಲ ಮಾಡಿ ಕೂತ್ಕೊಂಡು ತಾ ದೊಡ್ಡ ಪರಾಕ್ರಮ ತೋರಿಸ್ತಾರೆ. ತಪ್ಪದು ಎಷ್ಟೊತ್ತು ಮಹಾ ಕೂಡೋದು ಅದರೊಳಗೆ, ಕೂಡೋದು ಸ್ವಲ್ಪ ಹೊತ್ತು ಅಷ್ಟೇ. ಆ ಸಿಟಿ ಬಸ್ಸಲ್ಲಂತೂ ಇಡಲಿಕ್ಕೆ ಟೈಮ್ ಬೇಕಾಗುತ್ತೆ. ಆತ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ ಸರ್, ಪುಣ್ಯ ಸಂಪಾದನೆ ಅದೊಂದು ಆರ್ಟ್, ಅದೊಂದು ಕಲೆ. ಪುಣ್ಯ ಸಂಪಾದನೆ ಸಾಮಾನ್ಯವಾಗಿ ಇರೋದ್ರಲ್ಲೇ ಮಾಡೋದಷ್ಟೇ, ಇಲ್ಲ ಇಲ್ಲ ಅಂತ ಕೊರಗೋದ್ಬೇಕಾಗಿಲ್ಲ. ನಾವು ಕಾರ್ ಇಟ್ಟು ಯಾರೋ ಕರ್ಕೊಂಡು ಹೋಗ್ಬೇಕಾಗಿಲ್ಲ, ನಾವು ಯಾವುದೋ ಪ್ಲೇನ್ ಇಟ್ಟು ಓಡಾಡಬೇಕಾಗಿಲ್ಲ. ನಮಗೇನಿಲ್ಲ, ಬಸ್ಸಲ್ಲಿ ಕೂತಿದ್ದೇವೆ, ಬಸ್ ಕೂಡ ಟಿಕೆಟ್ ಹೋಗಿ ಕೂತಿರೋದಷ್ಟೇ ಇದೆ, ಏನಿಲ್ಲ. ಪಕ್ಕದಲ್ಲಿ ಕೂತವ್ರಿಗೆ ಸೀಟ್ ಕೊಡ್ತಾರೆ, ಅದೇ ಒಂದು ಪುಣ್ಯ. ಆ ಕಾಲಕ್ಕೆ ನಾವು ಇಲ್ಲ ಅಂತ ದೇವರು ಏನು ಕೊಟ್ಟಿರ್ತಾನೆ ಅದನ್ನು ಇಲ್ಲ ಅಂತ ಹೇಳಬಾರ್ದು. ಸದ್ವಿನಿಯೋಗ ಮಾಡಬೇಕಷ್ಟೇನೆ, ಇತ್ತೋ ಹೆಚ್ಚೆಚ್ಚು ಮಾಡಿ, ಹೆಚ್ಚಿದ್ರೆ ಬಹಳ ಒಳ್ಳೆ ಕೆಲಸ. ದೇವರು ಕೊಟ್ಟಿದ್ದನ್ನು ಉಪಯೋಗ ಮಾಡ್ಕೊ ಇನ್ನೂ ಶ್ರೇಷ್ಠನೇ. ಆದ್ರೆ 99% ಜನ ತೀರಾ ಸರಳವಾಗಿ ಪುಣ್ಯ ಕಟ್ಟಿಕೊಳ್ಳೋದನ್ನು ಕಳ್ಕೊಂಡ್ಬಿಡ್ತಾರೆ. ನಿತ್ಯ ಜೀವನದಲ್ಲೇ ಪುಣ್ಯ ಸಂಪಾದನೆಯ ಮಾರ್ಗ ಉಂಟು. ಧರ್ಮ ಅರ್ಜುನನ ಉತ್ಸಾಹ ಅಷ್ಟು ಶ್ರೇಷ್ಠವಾಗಿತ್ತು. ಎಲ್ಲ ಜಗತ್ ಎಷ್ಟು ಆಯಾಸ, ಎಷ್ಟು ಸುತ್ತಬೇಕು, ಎಷ್ಟು ಆಯಾಸ ಪಡಬೇಕು, ಯುದ್ಧ ಮಾಡಬೇಕು, ವಿಶ್ರಾಂತಿ ಇಲ್ಲ, ಬಹಳ ದುನಾರ ಸಮಸ್ಯೆಗಳು, ಇಷ್ಟೆಲ್ಲವನ್ನು ಮಾಡೋದಕ್ಕೆ ಗೊತ್ತಿದ್ರು ಕೂಡ ಭಾರಿ ಪುಣ್ಯ ಕೆಲಸ, ಅದಕ್ಕೆ ನಾನು ಮಾಡ್ತೇನೆ ಅಂತ ಮುಂದೆ ಬಂದಾಗ ಆಗ ವೇದವ್ಯಾಸ ಹೇಳ್ತಾರೆ, ಅರ್ಜುನ ನಿನ್ನ ಉತ್ಸಾಹ ಭಾರಿ ಚೆನ್ನಾಗಿದೆ, ಆದರೆ ಒಬ್ಬಳೇ ಹೋಗಲಿಕ್ಕೆ ಅವಕಾಶ ಕೊಡೋದಿಲ್ಲ, ನಾನು ಉಳಿದವರು ಹೋಗಬೇಕು, ನೀನು ಒಂದು ದಿಕ್ಕಿ ನೀನು ಹೋಗಬೇಕೆ ಹೊರತು ಎಲ್ಲ ದಿಕ್ಕಿಗೆ ಹೋಗಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದರು. ಇದೊಂದು ಇನ್ನೊಂದು ಮುಖ ಇದು ಒಂದು. ಅರ್ಜುನ ಒಬ್ಬನೇ ಸಾಧನೆ ಮಾಡಬೇಕು ಅಂತಲ್ಲ, ಉಳಿದವರು ಅವಕಾಶ ಕೊಡಬೇಕು, ಇದು ಇನ್ನೊಂದು ಮುಖ ಇದು ಒಂದು. ಆ ರೀತಿ ಮಾಡಿದಾಗ ಕೆಲಸ ಸರಿಯಾಗಿ ನಡೀತಾ ಹೋಗುತ್ತೆ. ಒಬ್ಬನೇ ಮಾಡೋದು ಅವನ ಉತ್ಸಾಹದೆಲ್ಲ ಸರಿನೇ, ಆದರೆ ಉಳಿದವ್ರು ಹೇಗೂ ಮಾಡ್ತಾನೆ ಸುಮ್ಮನೆ ಕೊಡಬಾರದು. ಮತ್ತೆ ತನ್ನ ಪಾಲಿನ ಕೆಲಸ ತಾನು ಮಾಡಬೇಕು, ಮತ್ತೆ ತನ್ನ ಪಾಲಿನ ಕೆಲಸ ಎಲ್ಲರೂ ಅಡಿಗೆ ಬಡಿಸ್ತು, ಕೆಲವರು ಬರುತ್ತೆ, ಕೆಲವರಿಗೆ ಎಲೆ ಹಾಕ್ಲಿಕ್ಕೆ ಬರುತ್ತೆ, ಕೆಲವರು ನೀರು ಇಡ್ಲಕ್ಕೆ ಬರುತ್ತೆ, ಕೆಲವರಿಗೆ ಎಲೆ ಬೆಳಿಲಕ್ಕೆ ಬರುತ್ತೆ, ಕೆಲವು ವ್ಯವಸ್ಥೆಯಿಂದ ಕೂಡ್ಲಕ್ಕೆ ಬರುತ್ತೆ. ಅದು ಮಾಡಬಹುದಲ್ಲ, ಮಾಡೋದೇ ಇಲ್ಲ. ಅದು ಎಲೆ ಹಿಡಿಯಲಿಕ್ಕೆ ಎಷ್ಟು ಗಲಾಟೆ ಇರೋ, ಬಿಟ್ಟು ಹೋಗ್ಲಿಕ್ಕೆ ಅಷ್ಟೇ ಗಲಾಟೆ. ಒಬ್ಬನು ಕ್ಲಿಯರ್ ಮಾಡ್ಲಿಕ್ಕೆ ಇರೋದಿಲ್ಲ. ಸಮಾರಂಭಗಳು ಯಾಕೆ ಫೇಲ್ ಆಗುತ್ತೆ ಅಂದ್ರೆ ಆಮೇಲೆ ಸಮಾರಂಭ ತುಂಬಾ ಜನ ಒಂದ್ಸತ್ ಮಾಡಿದ್ರೆ ಮತ್ತೆ ಮಾಡಕ್ಕೆ ಇಷ್ಟಪಡೋದಿಲ್ಲ. ಇವು ಆಮೇಲೆ ಎಷ್ಟು ಕಷ್ಟ ಆಗಿಬಿಡುತ್ತೆ, ಯಾರು ಕೈ ತೊಳ್ಕೊಂಡು ಜಾಡಿಸಿಬಿಟ್ರೆ ಅಂದ್ರೆ ದಾಡಿನೇ ಇರೋದಿಲ್ಲ. ಆಮೇಲೆ ಎರಡೇ ಕುಂತಿರು ಕಷ್ಟಪಟ್ಟು ಒಂದಾರ್ತಿರ್ತಾರೆ ಪಾಪ, ಅವ್ರಿಗೆ ಕೂಡಕ್ಕೆ ಜಾಗಿರೋದಿಲ್ಲ. ಅದಕ್ಕೆ ಮೊದಲನೇ ಅವರನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇವತ್ತು ನಮ್ಮ ತುಂಬಾ ಸಭೆ ಸಮಾರಂಭಗಳು ವಿಫಲವಾಗಲಿಕ್ಕೆ ಕಾರಣ ತಮ್ಮ ಕೆಲಸವನ್ನು ಯೋಚನೆ ಮಾಡಿ ಮಾಡೋದು ಒಂದು, ಅಥವಾ ಹೇಳಿದ ಕೆಲಸ ಮಾಡೋದು ಒಂದು. ಆದರೆ ಉಳಿದವರಿಗೂ ಅವಕಾಶ ಕೊಡೋ ರೀತಿ ಅವ್ರು ಬಂದಾಗ ಅವಕಾಶ ಕೊಡಬೇಕಾದ ಕರ್ತವ್ಯ, ಇಲ್ಲದವರ ಎಲ್ಲ ಮಾಡಬೇಕಾದ ಕರ್ತವ್ಯನೆ. ಅರ್ಜುನ ನಿನ್ನ ಅಣ್ಣ ಭೀಮಸೇನ ಇದ್ದಾರೆ, ನಕುಲ ಸಹದೇವರಿದ್ದಾರೆ ತಮ್ಮಂದಿರು, ಅವರ ಕೆಲಸ ಅವರಿಗೆ, ನಿನ್ನ ಕೆಲಸ ನೀನು. ನಾಲ್ಕಕ್ಕೆ ಒಬ್ಬೊಬ್ಬರು ಹೋಗಬೇಕೆ ಹೊರತು ಎರಡೂ ಒಂದು ಕಡೆ ಹೋಗಾಗಿಲ್ಲ ಅಂತ ಹೇಳಿಬಿಟ್ಟು ಅವಕಾಶ ಕಲ್ಪಿಸಿದರೆ ಇದು ಒಂದು ವಿಶೇಷವಾದ ಜೀವನದ ಕಲೆ ಇದು. ಅದಕ್ಕೆ ಶಾಸ್ತ್ರ ಪ್ರಪಂಚದಲ್ಲೂ ಹಾಗೇನೆ. ಹರಿದಾಸರು ತಮ್ಮ ಕೆಲಸ ತಾವು ಮಾಡಿದ್ದಾರೆ, ಟಿಪ್ಪಣಿಕಾರರೆಲ್ಲ ತಮ್ಮ ಕೆಲಸ ತಾವು ಮಾಡಿದ್ದಾರೆ, ಟೀಕಾಕಾರರು ತಮ್ಮ ಕೆಲಸ ಮಾಡಿದ್ದಾರೆ, ಭಾಷ್ಯಕಾರರು ಅವರು ಎಲ್ಲ ಕೆಲಸ ಆಚಾರ ಒಬ್ಬರೇ ಮಾಡಬಹುದಾಯಿತು. ಬೇಕಾದ್ರೆ ಯಾರು ಬೇಕಿರಲಿಲ್ಲ, ಆಚಾರ ಅಸಾಧಾರಣ ಸಾಮರ್ಥ್ಯವಾದ್ದರಿಂದ ಅವರೇ ಟೀಕಾ ಟಿಪ್ಪಣಿ ಕನ್ನಡದ ಎಲ್ಲ ಬರದಾಗಿ ಬಿಡಬಹುದಾಯ್ತು. ಉಳಿದವರು ಒಂಚೂರು ಕೆಲಸ ಉಳಿಸಬಾರ್ದಾಗಿತ್ತು. ಬೇಕಾದ್ರೆ ಅದು ಯಾಕೆ ಉಳಿಸಿದ್ದಾರೆ, ಅವರವರಿಗೂ ಪುಣ್ಯ ಬರಬೇಕು, ಅವರವರಿಗೂ ಸಾಧನೆಯಾಗಬೇಕು. ಆದ್ದರಿಂದ ಜ್ಞಾನಿಗಳು ತಮ್ಮ ಕೆಲಸವನ್ನ ಪೂರ್ಣ ಮಾಡೋ ಶಕ್ತಿ ಇದ್ರೂ ಕೂಡ ಇಡೀ ಕೌರವ ಸೈನ್ಯ ಕೊಳ್ಳದ ಭೀಮಸೇನ ಒಂದು ಸಾಕು, ಯಾರ ಸಹಾಯ ಬೇಕಿಲ್ಲ. ದುರ್ಯೋಧನ ಹೇಳ್ಬಿಡ್ತಾನೆ ಈ ಮಾತನ್ನ, ಪರ್ಯಾಪ್ತಂತಿದ ಮೇತೇಶಾಂ ಬಲಂ ಭೀಮಾಭಿರಕ್ಷಿತಂ. ಭೀಮಸೇನ ಒಬ್ಬ ಇದ್ದಾನೆ ಅಂದ್ರೆ ಇಡೀ ಪಾಂಡವ ಸೇನೆ ಏನ್ ಬೇಕಾದ್ರೂ ಮಾಡಬಲ್ಲದು. ನಾವೇನು ಮಾಡಲಿಕ್ಕಾಗೋದಿಲ್ಲ ದುರ್ಯೋಧನೆ ಅರ್ಥ ಮಾಡ್ಕೊಂಡ್ಬಿಡ್ತಾನೆ. ಆದರೂ ಅಷ್ಟು ಸೈನ್ಯ ಅಷ್ಟು ಸಹಕಾರ ಎಲ್ಲ ಯಾತಕ್ಕೆ ಅಂದ್ರೆ ಎಲ್ಲರಿಗೂ ಪುಣ್ಯ ಹಂಚಬೇಕದು. ಪುಣ್ಯ ಹಂಚೋದಕ್ಕೋಸ್ಕರ ಮಾಡಿದ ವ್ಯವಸ್ಥೆ ಆದಿತ್ತು. ರಥೋತ್ಸವ ಮಾಡ್ತಾರೆ, ಅದು ಜನ ಇಲ್ದವರು ರಥೋತ್ಸವ ಮಾಡಲಿಕ್ಕೆ ಬರುತ್ತೆ. ಆನೆಗಳಿರುತ್ತಲ್ಲ ತಳ್ಕೊಂಡವರು ರೌಂಡ್ ಸುಖವಾಗಿ ಬಂದ್ಬಿಡುತ್ತೆ. ಆ ಕಡೆ ಉಡುಪಿಯೆಲ್ಲ ನೋಡಿರ್ತೀರಿ, ಸಾವಿರ ಜನ ಹೇಳಿದ್ರೆ ರಥ ಮುಂದಕ್ಕೆ ಹೋಗಿ ಕೆಲಸ ನಿಂತು ಬಿಡುತ್ತೋ ಒಂದೊಂದು ಕಡೆಗೆ. ಆನೆ ಒಂದು ಸ್ವಲ್ಪ ಹೀಗನ್ನತ್ತೆ ಸರ್ರ ಅಂತ ಹೋಗ್ಬಿಡುತ್ತಾರಂತ. ಅಷ್ಟು ಶಕ್ತಿ ಇದೆ ಆನೆ ಎದುರಿಸಿದ್ರೆ ಯಾರು ಒಬ್ಬರಿಗೂ ಚಾನ್ಸ್ ಇಲ್ಲ. ನಮಗೆ ಖುಷಿ ನಮ್ಮ ಹಬ್ಬ ಆಯಾಸ ಉಳಿತು ಅಂತೇಳಿ ಪುಣ್ಯ ಎಷ್ಟು ಹೋಯ್ತು ಲೆಕ್ಕ ಹಾಕಿ. ನಮ್ಮ ಕೈಯಿಂದ ಆಗದೆ ಹೋದಾಗ ಆನೆ ತರೋದು, ಆದಾಗ ನಾವೇ ಎಳೆಯೋದು. ಆ ಥರ ನಮ್ಮ ಕೈಯಿಂದ ಆಗದೆ ಹೋದದ್ದು ನಾವು ಬಿಡಬೇಕೆ ಹೊರತು ಆಗೋದನ್ನು ಬಿಟ್ಟ ಅಂದ್ರೆ ಅವನು ಮೂರ್ಖನಾಗ್ತಾನೆ. ಆ ಇನ್ನೊಬ್ರಿಗೆ ಅವಕಾಶ ಕೊಡದೆ ಹೋದ್ರೂ ಅದು ತಪ್ಪಾಗುತ್ತೆ. ಅದಕ್ಕೆ ವೇದವ್ಯಾಸ ಹೇಳ್ತಾರೆ, ಅರ್ಜುನ ಉಳಿದವರಿಗೆ ಅವಕಾಶ ಸಿಕ್ಕಬೇಕು, ನೀನು ಒಂದು ದಿಕ್ಕಿಗೆ ಹೋಗು ಅಂತ ಹೇಳಿ ಹೇಳಿದ್ರಂತೆ. ಅರ್ಜುನ ಅದನ್ನು ಒಪ್ಪಿಕೊಂಡ, ತನ್ನ ಅವಕಾಶ ಇದೆ ಮಾಡ್ತೇನೆ ಅಂತ ಹೊರಟ. ಯಾವಾಗ ಉಳಿದವರಿಗೆ ಕೊಡಬೇಕು ಅಂತ ಹೇಳಿದಾಗ ಒಪ್ಕೊಂಡಂತೆ. ಅಲ್ಲೂ ಇನ್ನೂ ಅನೇಕ ಅಂಶ ಉಂಟು. ವೇದವ್ಯಾಸರು ಹೇಳಿದ್ದು ಒಂದು ಮುಖ ಹೀಗೆ. ಇನ್ನೊಂದು ಕಾರಣ ಏನು ಅಂದ್ರೆ, ಅರ್ಜುನಿಗೆ ಉತ್ಸಾಹ ತುಂಬಾ ಇದೆ, ಅದ್ರ ಶಕ್ತಿ ಸಾಮರ್ಥ್ಯನೂ ಇದೆ. ಆದರೆ ಆ ಉತ್ಸಾಹದಲ್ಲಿ ಒಂದನ್ನು ಗಮನಿಸಿಲ್ಲ ಅರ್ಜುನ, ತಾನು ಎಲ್ಲದಕ್ಕನ್ನು ಗೆದ್ದು ಬಂದು ಬಿಡ್ತೇನೆ ಅಂತ ಹೇಳ್ತಾನಲ್ಲ, ಕೆಲವು ಕಡೆಗೆ ಎಲ್ಲದಕ್ಕೆ ಆತನಿಗೆಲ್ಲ ಆಗೋದಿಲ್ಲ. ಅದನ್ನ ವೇದವ್ಯಾಸರು ಸೂಚನೆ ಮಾಡಿ ಹೇಳ್ತಾರೆ, ಅರ್ಜುನ ನೀ ಎಲ್ಲ ದಿಕ್ಕು ಗೆಲ್ಲತನ ಕೈಯಲ್ಲಿ ಆಗೋದಿಲ್ಲ, ಕೆಲವು ದಿಕ್ಕಿನಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ ಅಂತ ಹೇಳಿದ್ದಾರೆ. ಶಿಶುಪಾಲ ಮೊದಲಾದವರಲ್ಲಿ ದಂತವಕ್ರ ಸತ್ತು ಹೋಗಿದ್ದಾನೆ, ಶಿಶುಪಾಲ ಇದ್ದಾನೆ, ಪೌಂಡ್ರಕ ವಾಸುದೇವ ಇದ್ದಾನೆ, ಬಾಣಾಸುರ ಇದ್ದಾನೆ, ಅನೇಕ ಅನೇಕ ಮಹಾದೈತ್ಯರಗಳಿದ್ದಾರೆ, ಕೀಚಕ ಇದ್ದಾರೆ, ವಿರಾಟನ ಇದರೊಳಗೆ, ಇನ್ನು ಯಾರೂ ಸತ್ತಿಲ್ಲ ಅವರೆಲ್ಲ ಕೂಡ. ಕರ್ಣ ಇದ್ದಾನೆ, ಅವರೆಲ್ಲರೂ ದಿಕ್ಕರು ದಿಕ್ಕನ್ನು ಗೆದ್ದುಕೊಂಡು ಬರ್ಲಿಕ್ಕಾಗತ್ತ ನಿನ್ನ ಕೈಲೆ? ಆಗೋದಿಲ್ಲ, ಯಾಕೆ ಶಿಶುಪಾಲರಿಗೆ ಭಗವಂತನ ವರ ಇದೆ, ಯಾರೂ ಕೊಲ್ಲಾಗಿಲ್ಲ ಅವನನ್ನ. ಬಾಣಾಸುರನ ಸಿಂಹ ಕಾಪಾಡ್ತಾ ಇದ್ದಾನೆ, ಕೀಚಕನಿಗೆ ರುದ್ರದೇವರ ವರ ಇದೆ, ಈ ಕರ್ಣ ಕವಚಕುಂಡಲ ಇದೆ ಅವನಿಗೀಗ, ಅರ್ಜುನಕ್ಕೆ ಅದು ಕೊಲ್ಲಕ್ಕಾಗೋದಿಲ್ಲ. ಇಷ್ಟೆಲ್ಲ ಒಂದು ಅಪಾಯ ಉಂಟು, ಕರ್ಣನನ್ನ ಕಷ್ಟಪಟ್ಟರೆ ಅರ್ಜುನ ಗೆಲ್ಲಬಲ್ಲ, ಆದ್ರೆ ಕೊಲ್ಲೋದಕ್ಕಾಗೋದಿಲ್ಲ ಕರ್ಣನನ್ನ. ಕರ್ಣನ ಮುಂದೆ ಕೊಲ್ತಾನೆ ಅರ್ಜುನ, ಕವಚಕುಂಡಲ ಕೊಟ್ಟರೆ ದಾನ ಕೊಟ್ಟಿರ್ತಾನೆ ಮೊದಲು, ಇಲ್ಲದವರು ಕೊಲ್ಲಕ್ಕಾಗ್ತಿರಲಿಲ್ಲ. ಕರ್ಣ ನನ್ನ ನೀನು ಗೆಲ್ಲೋದಕ್ಕೆ ಸಾಧ್ಯ, ಆದರೆ ಬರೀ ಕರ್ಣ ಸೋತರೆ ನಿನಗೆ ಅಪಕಾಣಿಕೆ ಕೊಡೋದಿಲ್ಲ. ಸಾಮಾನ್ಯ ಭಾರಿ ದೊಡ್ಡವರಿದ್ದಾಗ ಸೋತರೆ ಅಷ್ಟು ಬೇಜಾರು ಮಾಡ್ಕೊಡೋದಿಲ್ಲ, ಆದರೆ ಈಕ್ವಲ್ಸ್ ಇರ್ತಾರೆ, ರೈವಲ್ಸ್ ಆಗಿಬಿಟ್ಟಾಗ ಆಗ ಅವನು ಬಿಡೋದಿಲ್ಲ, ಶತ್ರು ಬಿಡೋದಿಲ್ಲ ಅಂತ ಹೇಳೋದು ಪದ್ಧತಿ ಅದು. ಕರ್ಣ ಶತ್ರು ಕೊಡೋದಿಲ್ಲ, ದಿನ ಕೈಲಿ ಆಗೋದಿಲ್ಲ. ಆದ್ರಿಂದ ಆ ದಿಕ್ಕಿಗೆ ನೀನು ಹೋಗಬೇಡ, ಆ ದಿಕ್ಕಿಗೆ ಭೀಮಸೇನ ಹೋಗ್ಲಿ ಅಂತ ಹೇಳ್ತಾರೆ. ಇಲ್ಲೂ ನೋಡಿ, ಮತ್ತೆ ತುಂಬಾ ಜನ ಭೀಮನ ಮಹಿಮೆ ಗೊತ್ತೇ ಇಲ್ಲ. ಈ ಟಿವಿ ಗಿವಿ ನೋಡಿದ್ರಂತೂ ಭೀಮ ಅಂದ್ರೆ ಒಬ್ಬ ಒಳ್ಳೆ ಹೆಡ್ಡ ನಿಂತ ನಿಂತಿರ್ತಾನೆ ಅಷ್ಟೇ, ಸುಮ್ಮನೆ ತಲೆ ಬಗ್ಸ್ಕೊಂಡು ನಿಂತಿರೋದು, ಉಚ್ಚುಚ್ಚ ಮಾತಾಡ್ಬಿಡೋದು, ಬೈಸ್ಕೊಳ್ಳೋದು ಯಾರ ಕೈಲಿ ಆಗಾಗ್ಗೆ ಒಂದಿಷ್ಟು. ಇದು ಭೀಮನ ಚಿತ್ರ ಇದು. ಎಷ್ಟೋ ಜನ ಕನ್ನಡದಲ್ಲಿ ಭಾರತ ಬರೆದವರೆಲ್ಲ ಹಾಗೆ ಮಾಡಿದ್ದೇನೆ, ಅದು ಹೊಟ್ಟೆ ಬಾಕ, ಮುಂಗೋಪಿ, ಅವಿವೇಕಿ, ದೊಡ್ಡ ಹೊಟ್ಟೆ, ವಿಕಾರ ರೂಪ, ಬಯಲಾಟ ಗೆಲಾಡ್ತಾರೆ. ನಾ ಭೀಮನ್ ಪಾಠ ಕಾರಿಸ್ಬೇಕಾದ್ರೆ ಹೆಚ್ಚು ಕಡಿಮೆ ರೌಡಿ ಅಂತ ನಡೆಸಿಬಿಡ್ತಾರೆ. ಪಾಪ ಭೀಮ ಅಂದ್ರೆ ಪರಮಸುಂದರ, ಪರಮಸುಂದರ ಮಂದಿರಂತತೆ ಆಕ ಕೃಷ್ಣ ವೇದವ್ಯಾಸರ ಅನಂತರ ಅತ್ಯಂತ ಸುಂದರ ಅಂದ್ರೆ ಭೀಮಸೇನೇ. ಜೀವರಲ್ಲಿ ಅಷ್ಟು ಸೌಂದರ್ಯ ಬೇರೆ ಯಾರಿಗೂ ಇಲ್ಲ. ಯಾಕೆ ದಾತ್ರಿಂಶ ಲಕ್ಷಣೋಪೇತತ್ವ, 32 ಲಕ್ಷಣ ಇರಬೇಕು ಶರೀರಕ್ಕೆ, ಅದಿದ್ರೆ ನಿಜವಾದ ಸೌಂದರ್ಯ ಅಂದ್ರೆ ಅದು. ಅದಿದ್ದು ರುಜುಗಳಿಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಪುರುಷರಲ್ಲಿ ಭೀಮಸೇನ, ಸ್ತ್ರೀಯರಲ್ಲಿ ದ್ರೌಪದಿ ಅಷ್ಟೇ. ರುಕ್ಮಿಣಿ ಸತ್ಯಭಾಮ ಸಾಕ್ಷಾತ್ ಮಹಾಲಕ್ಷ್ಮಿಯರಾದ್ರಿಂದ ಕಂಪೇರೆ ಮಾಡಬಾರದು ಅವರನ್ನು. ಕೃಷ್ಣ ಸಾಕ್ಷಾತ್ ನಾರಾಯಣ. ಆದರೆ ಜೀವರಲ್ಲಿ ಇನ್ಯಾರಿಗಿಂತಾರೆ, ಹನುಮಂತ ಕಪಿ ರೂಪದಲ್ಲಿ ಪರಮಸುಂದರ. ಅದಕ್ಕೆ ಸುಂದರಕಾಂಡ ಅಂತಾನೆ ಹೆಸರು. ಹನುಮಂತನ ವಿಷಯ ಹೇಳಬೇಕಾದ್ರೆ ಕಪಿಕಾಂಡ ಅಂತ ಹೆಸರಿಡಲಿಲ್ಲ, ಸುಂದರಕಾಂಡ ಅಂತ ಹೆಸರಿಟ್ಟಿದ್ದ. ಅಷ್ಟು ಆಕರ್ಷಕವಾಗಿರ್ತಕ್ಕಂಥ ವ್ಯಕ್ತಿತ್ವ ಹನುಮಂತನದು, ಅಷ್ಟೇ ವಿಶಿಷ್ಟವಾದಂಥ ಬಲ. ಇಲ್ಲೂ ಭೀಮಸೇನನು ಹಾಗೇನೆ. ನಿಜವಾದ ಭೀಮಸೇನನ ಚಿತ್ರ ಜನಗಳಲ್ಲಿ ಮರೆಯಾಗಿ ಹೋಗಿಬಿಟ್ಟಿದೆ. ನಿಜವಾಗಲೂ ಅದು ಉಳಿದಿರೋದು ಮೂಲ ಮಹಾಭಾರತ ಓದಿದ ಮಾತ್ರ ಗೊತ್ತಾಗುತ್ತೆ. ತಾತ್ಪರ್ಯ ನಿರ್ಣಯ ಅದನ್ನೆಲ್ಲ ಹೊರಗೆ ಹಾಕ್ತಕ್ಕಂಥ ಅಂಶ. ಇನ್ನು ಬಲನೋ, ಭೀಮಸೇನನ ಬಲದ ಮುಂದೆ ಯಾರು ಬಲನೂ ಇಲ್ಲ. ದುರ್ಯೋಧನನ್ನ ಭೀಮಸೇನಗೆಲ್ಲಕ್ಕೆ ಮೋಸ ಮಾಡಬೇಕಾಯ್ತು ಅಂತ ಜನ ತಪ್ಪು ತಿಳ್ಕೊಂಡ್ರು. ಕರ್ಣನ ಜೊತೆ ಯುದ್ಧ ಮಾಡಕ್ಕಂತ ಆಗೋದೇ ಇಲ್ಲ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ ಭೀಮನ ಕೈಯಲ್ಲಿ. ಅದೆಲ್ಲ ತಪ್ಪು ಕಲ್ಪನೆಗಳು. ವೇದವ್ಯಾಸರು ಹೇಳ್ತಾರೆ, ಯಾರ್ಯಾರು ಮಹಾಮಹಾ ರಾಕ್ಷಸರಿದ್ದಾರೆ ಆ ದಿಕ್ಕಿಗೆ ಭೀಮಸೇನ ಹೋಗಬೇಕು. ನೀರಾಜನ ಗೆದ್ಕೊಂಡು ಬರ್ತಾನೆ, ನೀನು ಉತ್ತರ ದಿಕ್ಕಿಗೆ ಹೋಗು ಅಂತ ಹೇಳ್ತಾರೆ. ಅರ್ಜುನ, ನೀನು ಆಡಿಸ್ಕೊಳ್ಬೇಕಾದ ದಿಕ್ಕು ಉತ್ತರ ದಿಕ್ಕು, ಭೀಮ ಹೋಗಬೇಕಾದ ದಿಕ್ಕು ಪೂರ್ವ ದಿಕ್ಕು. ಮತ್ತೆ ಪಶ್ಚಿಮಕ್ಕೆ ನಕಲ ಹೋಗಲಿ, ದಕ್ಷಿಣಕ್ಕೆ ಸಹದೇವ ಹೋಗಲಿ, ಈಗ ನಾಲ್ಕು ದಿಕ್ಕಿಗೆ 4 ಜನ ಹೋಗಬೇಕು. ಉತ್ತರ ದಿಕ್ಕಿನಲ್ಲಿರ್ತಕ್ಕಂಥ ಜನನ ಗೆಲ್ಲಲಿಕ್ಕೆ ನಕಲ ಸಹದೇವರ ಕೈಲಿ ಆಗೋದಿಲ್ಲ. ಆದರೆ ಉತ್ತರ ದಿಕ್ಕಿಗೆ ಅರ್ಜುನ ಹೋಗಬೇಕು, ಪೂರ್ವ ದಿಕ್ಕಿಗೆ ಮಾತ್ರ ಭೀಮಸೇನೇ ಹೋಗಬೇಕು, ಇನ್ನು ಪಶ್ಚಿಮ ಅದಕ್ಕೆ ಅವರು ಹೋಗಲಿ ಅಂತ ಹೇಳಿದಾಗ ಒಪ್ಪಿಕೊಂಡಂತೆ. ಹಿಂದಿನ ಕಾಲದಲ್ಲಿ ಇವತ್ತು ಇಡೀ ದಕ್ಷಿಣ ದಿಕ್ಕಿದೆ, ದಕ್ಷಿಣ ದಿಕ್ಕಿಗೆ ಒಂದಕ್ಕೆ ಕಳಿಸಿದ್ದು ಬರೀ ಸಹದೇವನನ್ನು ಮಾತ್ರ ದಕ್ಷಿಣ ದಿಕ್ಕಿಗೆ. ದಕ್ಷಿಣ ಭಾರತ ಲೆಕ್ಕ ಏರಿಯಾ ಭಾರಿ ಜಾಸ್ತಿ ಇದು, ಆದರೆ ಅಷ್ಟು ಸ್ಟ್ರಾಂಗ್ ಪಾರ್ಟಿ ಯಾವುದೇ ಕಡೆ ಇರಲಿಲ್ಲ. ಆದ್ರಿಂದಾನೆ ಅದಕ್ಕೆ ಸಹದೇವ ಸಾಕು. ಪಶ್ಚಿಮ ಸ್ವಲ್ಪ ವಾಸಿ, ಆದರೆ ಅದಕ್ಕೂ ಕೂಡ ಅದಕ್ಕೆ ಸ್ವಲ್ಪ ದೊಡ್ಡದೇ ಅದು, ದಕ್ಷಿಣಕ್ಕಿಂತ ಕಡಿಮೆ. ಆದರೆ ಸ್ವಲ್ಪ ಅನಂತರದ ಸ್ಥಾನ ಪಶ್ಚಿಮಕ್ಕೆ, ನಕಲ ಹೋದ್ರೂ ಸಾಕು. ಅಲ್ಲಿರೋರು ಪ್ರಬಲರಿಲ್ಲ ಅಲ್ಲ, ಕೃಷ್ಣನ ಕಡೆಯವರಿದ್ದಾರೆ. ಅಲ್ಲಿ ಹೋದ ತಕ್ಷಣ ಎಷ್ಟೊಂದು ಕರೆ ಸ್ವಾಗತ ಮಾಡಿಬಿಡ್ತಾರೆ. ಇವತ್ತು ಏನ್ ಅನಾಯಾಸ ಕಲೆಕ್ಷನ್ಗೆ ಹೋದಾಗ ಎಷ್ಟೋ ಅಷ್ಟೇ, ಯುದ್ಧ ಮಾಡೋ ನೆಸ್ಸಿಟಿನೇ ಇಲ್ಲ ಆ ಥರ ಅದು. ಇನ್ನು ಪೂರ್ವ ದಿಕ್ಕು ಸ್ವಲ್ಪ ಚಿಕ್ಕದೆ, ಉತ್ತರ ದಿಕ್ಕು ಚಿಕ್ಕದೆ, ಆದ್ರೆ ಬಲಾಢ್ಯ ಸೇರ್ಕೊಂಡ್ಬಿಟ್ಟಿದ್ದಾರೆ ದಿಕ್ಕಿ ನೋಡಿ. ಆದ್ರಿಂದ ಆ ದಿಕ್ಕಿಗೆ ಭೀಮಸೇನ, ಪೂರ್ವ ದಿಕ್ಕಿಗೆ, ಉತ್ತರ ದಿಕ್ಕಿಗೆ ಅರ್ಜುನ, ನೀನು ಉಳಿದವರ ದಿಕ್ಕಿಗೆ ಹೋಗ್ಲಿ ಅಂತ ಹೇಳಿದಾಗ ಒಪ್ಕೊಂಡ್ರೆ ನೋಡಿ, ವೇದವ್ಯಾಸರು ಏನು ಅಲರ್ಟ್ ಮಾಡ್ತಾರೆ ಆ ಪ್ರಕಾರ ನಡೀತಾ ಇದ್ದಾರೆ. ಅದಕ್ಕೆ ವೇದವ್ಯಾಸರು ಕೆಲಸ ಹಂಚಿಕೊಡ್ತಾರೆ ಅಂದ್ರೆ ಒಂದೇ, ವೇದವ್ಯಾಸರ ಗ್ರಂಥಗಳಿಂದ ನಮ್ಮ ಕೆಲಸ ಏನು ಅಂತ ತಿಳ್ಕೊಳ್ಬೇಕು ಅಂದ್ರೂ ಒಂದೇ. ಶ್ರುತಿ ಸ್ಮೃತಿ ಹರೇ ರಾಜ್ಞೆ, ನಾವೇನು ಮಾಡಬೇಕು ಅಂತ ನಮಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಯಾಕೆ ಜನಗಳು ಮಾಡೋದಿಲ್ಲ, ಗ್ರಂಥ ಓದೋದಿಲ್ಲ, ಅದರಿಂದ ಗೊತ್ತಾಗೋ ಚಾನ್ಸಸ್ಸೇ ಇಲ್ಲ. ನಾವು ಏನ್ ಮಾಡಬೇಕು ಅಂತ ಹೇಗೆ ರೂಲ್ಸ್ ಬುಕ್ ನೋಡಿ ತಿಳ್ಕೊತಾ ನೋಡಿ, ಸರ್ಕಾರಿ ನೌಕರ ಹೇಗಿರಬೇಕು, ಆ ಕೆ ಸಿ ಎಸ್ ಆರ್ ರೂಲ್ಸ್ ಓದ್ತಾರೆ, ಸರ್ಕಾರಿ ಕೋಡ್ ಕಾಂಡಕ್ಟ್ ಹೇಗಿರಬೇಕು ಅಂತ ಅಲ್ಲಿ ಹೇಳುತ್ತಾರೆ. ಅದೇ ರೀತಿನೇ ನಾವು ಧರ್ಮಶಾಸ್ತ್ರಗಳನ್ನ ಓದಿ ನಮ್ಮ ಬದುಕನ್ನು ಅರ್ಥ ಮಾಡ್ಕೋಬೇಕು. ಎಲ್ಲ ಧರ್ಮಶಾಸ್ತ್ರಗಳಿಗೆ ಮೂಲ ಶ್ರೀ ವೇದವ್ಯಾಸದೇವರ ಮಾತುಗಳಾದ್ದರಿಂದ ಅವರು ಹಂಚಿಕೊಟ್ಟಂತೆ ಎಲ್ಲ ಹೊರಟ್ರಂತೆ. ಮೊದಲು ಪೂರ್ವ ದಿಕ್ಕಿಗೆ ಹೊರಟಿದ್ದು ಭೀಮಸೇನ ವರ್ಣನೆ ಮಾಡ್ತಾ ಇದ್ದಾರೆ. ಭೀಮಸೇನ ಹೊರಟು ಪೂರ್ವ ದಿಕ್ಕಿಗೆ ಹೊರಟಾಗಲ್ಲಿ ಮೊದಲೇ ಹೇಳಿದಂತೆ ಶಿಶುಪಾಲಾದಿಗಳೆಲ್ಲ ಇದ್ದಾರೆ. ಭೀಮಸೇನ ದಿಕ್ಕಿಗೆ ಹೋದರೆ ಏನು ಭೀಮಸೇನನ ಹಿರಿಮೆ ಗೊತ್ತಾ? ಎಲ್ಲರೂ ಸುದ್ದಿ ಮುಟ್ಟಿದೆ ಈಗಾಗಲೇ, ಜರಾಸಂದನ ಭೀಮಸೇನ ಬರೀ ಕೈಲಿ ಕೊಂದು ಹಾಕಿದ್ದಾನೆ, ಸೀಳಿ ಕೊಂದು ಹಾಕಿದ್ದಾನೆ. ಆ ಸುದ್ದಿ ಗೊತ್ತಾಗ್ತಿರ್ಲಿಕ್ಕೇನೆ ಆ ದಿಕ್ಕಿನ ಜನಗಳು ಸ್ವಾಗತ ಮಾಡಕ್ಕೆ ಬಾಗಿಲು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಭೀಮಸೇನ ಹೆಸರು ಕೇಳಿದ್ರೆ ಸಾಕು, ಶಿಶುಪಾಲನಂತೂ ಏನ್ ಮಾಡಿದಂತ ಗೊತ್ತೇನು, ಬಾಗಿಲಲ್ಲಿ ನಿಂತ್ಕೊಂಡ್ಬಿಟ್ಟು ಓಡಿ ಬರ್ತಾರೆ. ಭೀಮಸೇನ ನೀನ್ ಯಾಕೆ ಬರಬೇಕಾಗಿತ್ತು, ಒಂದ್ ಮಾತು ಹೇಳಿ ಕಳಿಸಿದ್ರೆ ಸಾಕು, ತಂದು ಕೊಡ್ತಿದ್ದೀವಿ ಅಂತ ಹೇಳ್ತಾ ಅಂದ್ರೆ ಈ ಇಂಪ್ಯಾಕ್ಟ್ ಹೇಗಿದ್ದಾರೆ. ಜರಾಸಂಧನನ ಸಂಹಾರ ಮಾಡಿದರೆ ಚಕ್ರವರ್ತಿ ಆದಂತೆಯೇ ಲೆಕ್ಕ. ಕೃಷ್ಣ ಮಾತನ್ನು ಹೇಳಿದ್ದ, ಹನ್ಯಾದ್ಯಸ್ತು ಜರಾಸಂಧಂ ಸ ಸಮ್ರಾಟ್ ನಿಯತಂ ಭವೇ. ಜರಾಸಂಧನನ್ನು ಕೊಂದ ಅಂದ್ರೆ ಚಕ್ರವರ್ತಿ ಆದಂತಾನೆ ಲೆಕ್ಕ. ಅದನ್ನೆಲ್ಲ ನೋಡ್ತೇವೆ ನಾವೀಗ. ಶಿಶುಪಾಲ ಅಷ್ಟು ಸ್ವಾಗತ ಮಾಡಿದವರು ಅಷ್ಟೇ ಅಲ್ಲ, ಭೀಮಸೇನ ಸ್ವಲ್ಪ ನಮ್ಮೂರಲ್ಲಿ ಇದ್ದೋಗಬೇಕು ಅಂತ ಹಠ ಮಾಡಿದನಂತೆ. ಆಯ್ತು ತಿದ್ದು ಬಿಟ್ಟರಂತೆ ಬಳಗ ಬಂದವರಲ್ಲ ಬಂಧುಗಳು, ಇದ್ದು ಬಿಟ್ಟು 30 ದಿವಸ ರೆಸ್ಟ್ ಅಲ್ಲಿ, ಏನು ಕೆಲಸನೇ ಇಲ್ಲ ಭೀಮಸೇನಿಗೆ. ಯಾಕೆಂದ್ರೆ ಶೆಡ್ಯೂಲ್ ಟೈಮ್ ನೋಡಿದ್ರೆ ಅಷ್ಟಿದೆ, ಟೈಮ್ ಅಷ್ಟಿದೆ, ಭೀಮಸೇನ ಶಕ್ತಿಗೆ ಏನು ಲೆಕ್ಕನೇ ಇಲ್ಲ. ಅದರಿಂದಾಗಿನೇ 30 ದಿವಸ ಭಗವಂತನ ಧ್ಯಾನ ಮಾಡಿಕೊಂಡು ವಿಶೇಷವಾಗಿ ಅಲ್ಲಿ ಉಳಿದಾಯ್ತಂತೆ ಭೀಮಸೇನ. ಇನ್ನು ಪೌಂಡ್ರಕ ವಾಸುದೇವ ಯುದ್ಧ ಮಾಡಿ ಸೋತು ಬಿಡ್ತಾನೆ ಭೀಮಸೇನ ಕೈಯಲ್ಲಿ. ಎಲ್ಲರಿಗೂ ಇದ್ದಿದ್ದು ನಮ್ಮ ಗುರುಗಳಾದ ಜರಾಸಂಧನೇ ಭೀಮಸೇನ ಕೈಯಲ್ಲಿ ಸತ್ತು ಬೇರೆ ನಮ್ದೆಲ್ಲ ಯಾವ ಲೆಕ್ಕ ಅನ್ನೋದೇ ಅವರ ಮಾತು. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಬಂದಂತೆ ಬಾಣಾಸುರ ಬರ್ತಾನೆ. ಆ ದಿಕ್ಕಿನಲ್ಲಿ ಬಾಣಾಸುರ ಇರ್ತಾನೆ, ಅವನು 1000 ಕೈಗಳವನು, ದಾಖಲೆಯಾಗಿದ್ದ 1000 ಕೈಗಳು ಇವರಿಬ್ರೆ, ಒಬ್ಬ ಕಾರ್ತವಿರಾಜನ ಒಬ್ಬ, ಬಾಣಾಸುರ ಒಬ್ಬ, ಇಬ್ಬರು ವರಬರದಿಂದ ಕೈ ಪಡ್ಕೊಂಡವರೇನೆ. ಹರಿಯ ವರವಾದ ದತ್ತಾತ್ರೇಯ ರೂಪ, ಹರಿಯ ರೂಪ, ಅದರ ಉಪಾಸನೆಯಿಂದ ಕಾರ್ತವಿರಾಜನಿಗೆ ಈ 1000 ಕೈಗಳು ಬಂದಿತ್ತು. ಬಾಣಾಸುರನಿಗೆ ಶಿವನ ಆರಾಧನೆಯಿಂದ 1000 ಕೈಗಳು ಬಂದಿತ್ತು. ಹರಿಯಿಂದ 1000 ಕೈ, ಶಿವನಿಂದ 1000 ಕೈ. ಆದರೆ 1000 ಕೈ ಇದ್ದ ಅವರು ಯಾರೂ ಕೂಡ ಉಳಿಸಿಕೊಳ್ಳಿಲ್ಲ ಮತ್ತೆ ಅದನ್ನು. ಕಾರ್ತವಿರಾಜನ ಕೈಗಳನ್ನ ಸಾಕ್ಷಾತ್ ಪರಶುರಾಮ ರೂಪದಿಂದ ಭಗವಂತ ಕತ್ತರಿಸಿ ಹಾಕಿಬಿಡ್ತಾನೆ, ಕೊನೆಗೆ ಅವನು ಸಂಹಾರವನ್ನು ಮಾಡ್ತಾನೆ ದಾರಿ ತಪ್ಪಿದ್ದರಿಂದ ಅವನನ್ನ. ಈ ಕಡೆಗೆ ಬಾಣಾಸುರನ ಕೈಗಳನ್ನ ಕೃಷ್ಣ ಕತ್ತರಿಸಿ ಹಾಕಿರ್ತಾನೆ. ಕೃಷ್ಣ ಕತ್ತರಿ 2 ಕೈ ಮಾತ್ರ ಉಳಿಸಿರ್ತಾನೆ. 1000 ಕೈಗಳಲ್ಲಿ 998 ಕೈಗಳನ್ನು ಕತ್ತರಿಸಿಬಿಟ್ಟು 2 ಕೈ ಮಾತ್ರ ಉಳಿಸಿರ್ತಾನೆ. ಈಗ ಅಲ್ಲಿ ಭೀಮಸೇನೆ ಬಂದಾಗ ಯಥಾ ಪ್ರಕಾರ ಯುದ್ಧ ಶುರು ಮಾಡ್ತಾನೆ, ಬಿಡೋದಿಲ್ಲ ಅವನು. ಈ ಬಾಣಾಸುರ ಭಾರಿ ಒಳ್ಳೆಯವನು, ಆದರೆ ಅಸುರರ ಸಂಪರ್ಕದಿಂದಾಗಿ ಹಠಮಾರಿತನ. ಯುದ್ಧ ಶುರು ಮಾಡಿದನಂತೆ, ಭೀಮಸೇನ ಯುದ್ಧವನ್ನು ಮಾಡಿ ಬಾಣಾಸುರನ ಜೊತೆ ಯುದ್ಧಕ್ಕೆ ನಿಂತಾಗ ಇನ್ನು ಹರಿಹರರಲ್ಲಿ ಕೆಲವು ವಿಷಯಗಳಲ್ಲಿ ಉಂಟು. ಹರಿ ವಾಮದ ರೂಪದಿಂದ ತನ್ನ ಭಕ್ತನಾದ ಬಲಿಚಕ್ರವರ್ತಿಯ ಬಾಗಲನ್ನು ಕಾಯಿತಾನೆ ಅಂತ ನಾವು ಕೇಳಿದ್ದೇವೆ. ಸುತಳ ಲೋಕದಲ್ಲಿ ಬಲಿಯನ್ನು ತುಳಿದು ಅಲ್ಲಿಟ್ಟುಬಿಟ್ಟು ಆತನ ಬಾಗಿಲನ್ನ ಸಾಕ್ಷಾತ್ ವಾಮನ ರೂಪದಿಂದ ನಾರಾಯಣ ಕಾಯ್ತಾನೆ ಎಂಬುದು ಭಾಗವತ ಕೇಳಿದವರಿಗೆಲ್ಲ ಗೊತ್ತು. ಅದೇ ರೀತಿಯಲ್ಲಿ ಹರಣ ಭಕ್ತನಾದ ಬಾಣಾಸುರ ಇದ್ದಾನಲ್ಲ, ಆತನ ರಕ್ಷಣೆಯನ್ನು ಬಾಗಿಲಲ್ಲಿ ಕಾಯ್ತಾ ಇದ್ದಾನೆ ಹರ ಅಂತ ಹೇಳಿಬಿಟ್ಟು ಆತನ ಬಗ್ಗೆ ಉಂಟು. ಮತ್ತೆ ಹರಣ ಬಾಗಿಲನ್ನ ಬಾಣ ಕಾಯ್ತಾನೆ ಎಂಬುದು ಪ್ರಸಿದ್ಧ. ಯಾವಾಗ ಬಾಣಾಸುರನಿಗೆ ಸೋಲು ಬಂತೋ ಸ್ವತಃ ಶಿವನೇ ಯುದ್ಧಕ್ಕೆ ಬಂದಿರೋದು ಭೀಮಸೇನ ಮೇಲೆ. ಭೀಮಸೇನ ಮತ್ತು ಶಿವನಿಗೆ ಯುದ್ಧ ನೇರ ಯುದ್ಧ ಹಿಡಿದ ಪ್ರಸಂಗ, ಆದರೆ ಭೀಮಸೇನ ಶಿವನನ್ನ ಗೆದ್ದ ದಾಖಲೆ ಅದು ಒಂದು. ಇದು ಅರ್ಥ ಮಾಡಿಕೊಂಡ್ರೆ ವಾಯು ಜೀವೋತ್ತಮತ್ತ ನಮಗೆ ಗೊತ್ತಾಗುತ್ತೆ. ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರುತ್ ಹರಿಸ್ತಸ್ಯ ಬಲಂ ಸಾಕ್ಷಾತ್ ನಹರೇಹೇ ಬಲಮನ್ಯತಃ. ಶ್ರೀಹರಿಯ ಬಲದ ಮುಂದೆ ವಾಯುದೇವರ ಬಲ ಏನೂ ಅಲ್ಲ, ವಾಯುದೇವರ ಬಲದ ಮುಂದೆ ಗರುಡಶೇಷ ಶಿವಾದಿಗಳ ಬಲ ಏನೂ ಅಲ್ಲ. ರುದ್ರದೇವರು ಸೋತರಂತೆ ಬಾಣಾಸುರ ಆಮೇಲೆ ಶರಣಾಗತನಾಗಿ ಬಿಡ್ತಾನೆ. ಕೊಲ್ಲೋ ಪ್ರಸಂಗೇನು ಬರೋದಿಲ್ಲ ಅವನೊಂದು, ಬೇಕಾದಷ್ಟು ಕಪ್ಪ ಕಾಣಿಕೆಗಳನ್ನು ಕೊಡ್ತಾನೆ, ಅನ್ನೆಲ್ಲ ಭೀಮಸೇನ ತಗೊಂಡು ಬರ್ತಾ ಇದ್ದಾನೆ. ಅದೇ ರೀತಿ ಮುಂದುವರೆದು ಹಾಗೆ ಹೋಗ್ತಾ ಹೋಗ್ತಾ ತನ್ನ ದಿಕ್ಕು ಅಲ್ಲದೆ ಹೋದ್ರೂ ಕೂಡ ಭೀಮಸೇನ ಡಿವೈಟ್ ಮಾಡಿಕೊಂಡಂತೆ. ಕೆಲವು ಕಡೆಗೆ ಉತ್ತರಕ್ಕೂ ಸ್ವಲ್ಪ ತಿರುಗಿ ಬಿಡ್ತಾನೆ, ಯಾಕೆ ಅರ್ಜುನಿಗೆ ಆಗೋದಿಲ್ಲ ಅವನಿಗೆಲ್ಲದಕ್ಕೆ, ಅರ್ಜುನಿಗೆ ಆಗೋದಿಲ್ಲ ಅಂತೇಳಿ ತಾನೇ ಆ ದಿಕ್ಕಿನಲ್ಲಿ ಹೊರಟುಬಿಟ್ಟು ಅನೇಕಾನೇಕ ಮಹಾರಾಕ್ಷಸರಗಳನ್ನ ಸೋಲಿಸ್ತಾ ಸೋಲಿಸ್ತಾ ಹೋಗ್ತಾನೆ. ಆ ರೀತಿ ಗೆಲ್ತಾ ಗೆಲ್ತಾ ಹೊರಟಾಗ ಅನೇಕ ದೇವತೆಗಳು ಹುಲಿ ಸಿಂಹದ ರೂಪದಲ್ಲಿ ಬಂದರಂತೆ ಭೀಮನಲ್ಲಿ ಯುದ್ಧಕ್ಕೋಸ್ಕರ. ಸ್ವತಃ ಗರುಡ ದೇವರ ಆ ರೀತಿ ಬಂದರಂತೆ. ಶಿವ ಶೇಷ ಶೇಷ ಶಿವ ಇಲ್ಲಿ ಬಂದಿದ್ದಾಗಿತ್ತು, ಇನ್ನೊಂದು ರೂಪದಲ್ಲಿ ಅಲ್ಲಿ ಬಂದರಂತೆ. ಮತ್ತೆ ಶೇಷ ದೇವರು ಬಂದರಂತೆ. ಅವರನ್ನೆಲ್ಲ ಭೀಮಸೇನ ಗೆದ್ದು ಅಪಾರವಾದಂತಹ ದಿಗ್ವಿಜಯವನ್ನು ಮಾಡುತ್ತಾರೆ. ಅದಕ್ಕೆ ಪಾಂಡವರ ರಾಜಸ್ವಯಾಗ ಅಂತ ಕೇಳಿದರೆ ಭೂಮಿಯ ರಾಜನನ್ನು ಗೆದ್ದರೆ ಸಾಕು, ಭೂಮಿ ರಾಜನ ಗೆಲ್ಲಿಲ್ಲ ಅವರು, ಉಳಿದ ದೇವತೆಗಳನ್ನು ಗೆದ್ದು ಮಾಡಿದಂತಹ ರಾಜಸ್ವಯಾಗ. ಆದ್ದರಿಂದಾಗಿನೇ ಈ ರಾಜಸ್ವಯಾಗಕ್ಕೂ ಹರಿಶ್ಚಂದ್ರ ಮಾಡಿದ ರಾಜಸ್ವಯಾಗಕ್ಕೂ ಕಂಪೇರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮೇಲಿನ ರಾಜಸ್ವಯಾಗ ಇವರು. ದೇವತೆಗಳನ್ನು ಗೆದ್ದಂತ ದಾಖಲೆ ಪಾಂಡವರದ್ದು. ಅಷ್ಟೆಲ್ಲ ಮಾಡಿದ ಭೀಮಸೇನ ಇನ್ನು ವರ್ಷ ಮುಗಿಯೋದಕ್ಕಿಂತ ಮುಂಚಿತವಾಗಿನೇ ಧನದ ರಾಶಿಯ ಸಮೇತ ವಾಪಸ್ ಬಂದರು. ಧನದ ರಾಶಿಯ ಸಮೇತವಾಗಿ ವಾಪಸ್ ಬಂದಾಗ ಧರ್ಮರಾಜನಿಗೆ ಭಾರಿ ಖುಷಿಯಾಯಿತು. ಇಲ್ಲಿ ಎರಡನ್ನು ಗಮನಿಸಬೇಕು. ಅತಿ ಕಷ್ಟವಾದ ದಿಕ್ಕು ಪೂರ್ವ ದಿಕ್ಕು, ಅಲ್ಲಿಗೆ ಭೀಮಸೇನ ಹೋಗಿದ್ದು, ಎಲ್ಲರಿಗಿಂತ ಬೇಗ ವಾಪಸ್ ಬಂದಿತ್ತು. ಇದನ್ನ ಲೆಕ್ಕ ಹಾಕೊಂಡ್ರೆ ಹನುಮಂತ ಸಮುದ್ರ ಹಾರಿ ಎಷ್ಟು ಬೇಗ ವಾಪಸ್ ಬಂದು ಒಂದೇ ದಿವಸದಲ್ಲಿ ಎಷ್ಟೇ ಕೆಲಸವರೆಗೆ ಬಂದಿದ್ದಾಗಿತ್ತು. ರಾಣರ ಪಟ್ಟಣಕ್ಕೆ ಹೋಗಿ ಅಶೋಕನ ಧ್ವಂಸ ಮಾಡಿ ಲಂಕಾಪಟ್ಟಣ ಸುಟ್ಟು ಸೀತಾ ಮೃತಿಗೆ ಈ ಉಂಗುರ ಕೊಟ್ಟು ಅಗಲಿ ಆಮೇಲೆ ಜ್ವರಾಮಣಿ ತಗೊಂಡು ಎಲ್ಲ ಮಾಡಿ ಬಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಉದೋಯ್ತಾರೆ. ಶ್ರೀಲಂಕಾಕ್ಕೆ ಯಾವುದೋ ಬಿಸಿನೆಸ್ ಹೋದವರು ವಾರಗಟ್ಟೆ ಹೋಗ್ತಾರೆ ಪಾಪ, ಇದು ಲಾಸ್ ಮಾಡಿಕೊಂಡು ಬಂದಿರ್ತಾರೆ ಜೊತೆಗೆ ಇದು ಬೇರೆ ಜೊತೆಗೆ. ಆದರೆ ಭೀಮಸೇರ್ ಒಂದೇ ನಿಮಿಷ ಹನುಮಂತ ಅಷ್ಟು ಮಾಡಿದ ಕೆಲಸ. ಇಲ್ಲಿ ಅನಾಯಾಸವಾಗಿ ಎಲ್ಲರಿಗಿಂತ ಬೇಗ ವಾಪಸ್ ಬಂದಿದ್ದು ಭೀಮಸೇನ ಹಿರಿಮೆಗೆ ಇನ್ನೊಂದು ಸಾಕ್ಷಿ. ಭೀಮಸೇನ ಸಮೋ ನಾಸ್ತಿ ಸೇನೆಯೋ ಹೃಹಯೋರಪಿ ಪಾಂಡಿತ್ಯೇಚ ಪಟುತ್ವೇಪಿ ಶೂರತ್ವೇಪಿ ಬಲೇಪಿ ಚ. ಇದು ಮಹಾಭಾರತದಲ್ಲಿ ಎಲ್ಲಾ ಹಂತದಲ್ಲೂ ಕೂಡ ಮತ್ತೆ ಮತ್ತೆ ಸಿದ್ಧವಾಗತಕ್ಕಂಥ ದೊಡ್ಡ ಅಂಶ ಇದು. ಅಷ್ಟನ್ನು ಮಾಡಿ ಇನ್ನು ಮುಂದೆ ಹೊರಟ. ಈ ಕಡೆ ಅರ್ಜುನನ ಪರಾಕ್ರಮ ಶುರುವಾಯ್ತವೆ. ಒಳ್ಳೆ ರಥ ಇತ್ತು, ಅನೇಕವಾದಂತಹ ಸೌಕರ್ಯ ಇತ್ತು. ಈ ಕೃಷ್ಣನ ಸಾರಥ್ಯ ಒಂದಿಲ್ಲ ಅಷ್ಟೇ, ಈಗ ಬೇಕಿರಲಿಲ್ಲ. ಉಳಿದ ಸಾರಥ್ಯನ ಕರ್ಕೊಂಡು ಅರ್ಜುನ ಹೊರಡ್ತಾನೆ ಉತ್ತರ ದಿಕ್ಕಿನಲ್ಲಿ. ಅನೇಕ ಇವತ್ತು ಉತ್ತರ ನಮ್ಗೆ ಅರ್ಥ ಆಗುತ್ತೆ. ಇವತ್ತು ಇಂದ್ರಪ್ರಸ್ಥ ಡೆಲ್ಲಿ ಅಂತ ರಫ್ತಾಗಿ ಇಟ್ಟುಕೊಂಡ್ರೆ ಆ ಕಡೆ ಹಿಮಾಲಯ ಆ ಗುಡ್ಡಗಾಡೇ ಜಾಸ್ತಿ ಆದರೆ ಸಿಕ್ಕಿತ್ತು. ಆ ಕಡೆಯಿಂದ ಮುಂದೆ ಹೋಗಬೇಕು. ಅನೇಕರಿಗೆ ಆಶ್ಚರ್ಯವಾಗುತ್ತೆ, ನೋಡೋದು ಕೆರೆಯ ಭಾರಿ ಕಡಿಮೆ ಇದ್ದಾಗ ಲೆಕ್ಕ, ಆದರೆ ಮ್ಯಾಪ್ ತಗೊಳ್ಳಿ ಗೊತ್ತಾಗುತ್ತೆ ಎಷ್ಟಿದೆ ಅಂತ ಹೇಳಿಬಿಟ್ಟು. ಬೇರೆ ಬೇರೆ ದೇಶಗಳೆಲ್ಲ ಇದೆ ಮೇಲ್ಗಡೆಗೆ, ಅರ್ಜುನನೆಲ್ಲ ಕ್ರಾಸ್ ಮಾಡ್ತಾನೆ. ಇದು ವಿಶೇಷ. ಆ ಹಿಮಾಲಯ ಪರ್ವತವನ್ನು ದಾಟಿ ಮುಂದೆ ಆ ಉತ್ತರ ದಿಕ್ಕಲ್ಲಿ ಏನೇನು ಕವರ್ ಮಾಡಲಿಕ್ಕೆ ಸಾಧ್ಯ ಇದೆಯಲ್ಲ, ಪೂರ್ತಿ ಭೂಗೋಳನೇ ಸುತ್ತಿ ಬಂದ ಅಂತ ಹೇಳ್ತಾರೆ. ಇದು ಅರ್ಜುನನ ದೊಡ್ಡ ಸಾಹಸ. ಇದು ಆತನ ವ್ಯಾಪ್ತಿಯನ್ನು ಇನ್ನೂ ಮೀರಿ ಅರ್ಜುನ ಹೋಗ್ತಾನೆ, ಒಳ್ಳೆ ಪರಾಕ್ರಮವನ್ನೇ ತೋರಿಸ್ತಾನೆ. ಆ ಪರಾಕ್ರಮದಲ್ಲಿ ಅರ್ಜುನನಿಗೆ ಅನೇಕ ಸವಾಲುಗಳು ಬರುತ್ತೆ, ಎಲ್ಲ ಎದುರಿಸ್ತಾನೆ. ಒಂದು ಕಡೆಗೆ ಆತನ ಯುದ್ಧ ಮಾಡ ಪ್ರಸಂಗ ಬಂತು ಹಿಮಾಲಯ ಪರ್ವತದಲ್ಲಿ. ನಾವಿದನ್ನು ಕೇಳಿದ್ದೇವೆ, ಪ್ರಾಗ್ಜ್ಯೋತಿಷಪುರ ಅಂತ ಹೆಸರು. ನರಕಾಸುರನ ಪಟ್ಟಣ. ನರಕಾಸುರ ಇಲ್ಲ ಈಗ, ಕೃಷ್ಣ ಕೊಂದಾಗಿರ್ತಾನೆ. ಭಗದತ್ತ ರಾಜ್ಯಭಾರ ಮಾಡ್ತಿರ್ತಾನೆ. ಭಗದತ್ತ ನರಕಾಸುರನ ಮಗ, ಅವನು ರಾಜ್ಯಭಾರ ಮಾಡ್ತಾ ಇದ್ದಾನೆ. ಅಲ್ಲಿಗೆ ಅರ್ಜುನ ಹೋಗ್ತಾನೆ. ಇಬ್ಬರು ಯುದ್ಧ ಪ್ರಾರಂಭವಾಗ್ತಾ ಇದೆ. ಭಗದತ್ತ ಸಾಮಾನ್ಯನಲ್ಲ, ಅವನು ಕುಬೇರನ ಅವತಾರ. ಅವನು ನರಕಾಸುರ ವರಾಹರೂಪಿ ಭಗವಂತನ ಮಗ. ಆ ನರಕಾಸುರನ ಮಗ ಭಗದತ್ತ, ಕುಬೇರನೇ ಭಗದತ್ತನಾಗಿ ಹುಟ್ಟಿತ್ತು. ಅದಕ್ಕೊಂದು ದೊಡ್ಡ ಹಿನ್ನೆಲೆ. ಕುಬೇರನಂತ ದಿಕ್ಪಾಲಕ ಇವನ ಮಗನ ಯಾತಕ್ಕೆ ಹುಟ್ಟಿದ ಅಂತ ಕೇಳಿದರೆ, ನರಕಾಸುರ ತನ್ನ ದೌರ್ಜನ್ಯದಿಂದ ದಿಕ್ಪಾಲಕರನ್ನೆಲ್ಲ ಗೆದ್ದು ಗೆದ್ದು ಅವರ ಐಶ್ವರ್ಯವನ್ನೆಲ್ಲ ತರ್ತಾ ಇರ್ತಾನೆ. ಕುಬೇರನನ್ನು ಗೆದ್ದು ಬಿಡ್ತಾನೆ. ಗೆದ್ದು ಕುಬೇರನ ಆನೆ, ಇಂದ್ರದೇವರ ಆನೆ ಐರಾವತ ಹೇಗೋ, ಕುಬೇರನ ಆನೆಗೆ ಸುಪ್ರತೀಕ ಅಂತ ಹೆಸರು. ಅದನ್ನ ಗೆದ್ದು ತಂದು ಬಿಡ್ತಾನೆ. ನರಕಾಸುರ ಒಯ್ದು ಬಿಡ್ತಾರೆ ಅದನ್ನು. ಕುಬೇರನಿಗೆ ಭಾರಿ ಸಂಕಾಯ್ತಂತೆ, ಎಂಥ ಆನೆ ಇದು, ಇದು ಬಿಟ್ಟು ಹೇಗಿರಲಿ ಅನಿಸಿಬಿಡ್ತಂತೆ. ನಾಯಿ ಬಿಟ್ಟಿರಲಿಕ್ಕಾಗಲ್ಲ ಜನಗಳಿ ಪಾಪ, ಆನೆ ಬಿಟ್ಟು ಹೇಗಿರ್ತಾನೆ. ಏನಾದರೂ ಮಾಡಿ ಮೊನ್ನೆ ಹೇಳಿದ್ದೆ ಒಂದ್ಸಲ, ಒಬ್ಬ ಯಾವಳು ರಾಣಿ ಆದವಳು ನಾಯಿ ಬಿಟ್ಲಾರ್ದೆ ಸತ್ತೋಲ್ಲಂತೆ ಕೊನೆಗೆ. ನಾಯಿ ಸತ್ತೋಗಿದ್ದು ತಾನು ಸತ್ತೋಗಿಬಿಟ್ಲಂತೆ ಕೊನೆಗೆ. ಇಂಥ ಒಂದು ಅಟ್ಯಾಚ್ಮೆಂಟ್ ಇರೋ ಜನ ಸಿಗ್ತಾರೆ. ಅದು ದೇವಲೋಕದ ಆನೆ, ಸಮುದ್ರ ಮಥನ ಕಾಲಕ್ಕೆ ಹುಟ್ಟಿ ಬಂದ ಆನೆ ಅದು. ಒಂದು ಅಷ್ಟ ದಿಗ್ಗಜಗಳು ಹುಟ್ಟಿ ಬಂದಿದ್ದು ಸಮುದ್ರ ಮಥನ ಕಾಲಕ್ಕೇನೆ. ಅಂಥ ಆನೆಯನ್ನ ಬಿಟ್ಟಲಕ್ಕೆ ಅವನಿಗೆ ಆಗಲಿಲ್ಲಂತೆ. ಒಯ್ದಿದ್ದು ನರಕಾಸುರ, ಗೆದ್ದು ತಗೊಳ್ಳೋ ಶಕ್ತಿ ಅಂತ ಅವನಿಗೆ ಇಲ್ಲವೇ ಇಲ್ಲ. ಅವ್ರು ಸ್ವತಃ ಭಗವಂತನೇ ವರ ಇದೆ, ಕೃಷ್ಣನೇ ಕೊಲ್ಲಬೇಕು, ಬೇರೆಯವರು ಕೊಲ್ಲಾಗಿಲ್ಲ. ಬ್ರಹ್ಮದೇವರ ವರದಿಂದ ಅವಧ್ಯ ಅವರು, ಅಜಯ ಕೂಡ ಅವರು. ಕುಬೇರ ಪಾಪ ಯಾವ ಮೂಲೆಯ ಲೆಕ್ಕ, ಗೆಲ್ಲದಕ್ಕೆ ಸಾಧ್ಯ ಇಲ್ಲ, ಆರೇನು ಬಿಡ್ಲಕ್ಕೂ ಬರೋದಿಲ್ಲ, ಏನು ಮಾಡಬೇಕು ಅನ್ಕೊಂಡಂತೆ. ಆತನ ಐಡಿಯಾ ನೋಡಬೇಕು, ಕೊನೆಗೆ ಸಾಲ್ವ್ ಮಾಡ್ಕೊಂಡ್ಬಿಟ್ಟಂತೆ ಪ್ರಾಬ್ಲಮ್. ಆನೆ ಸಿಗಾಗ ಮಾಡ್ಕೊಂಡ್ಬಿಟ್ನಂತೆ. ಏನು ಮಾಡಿದ ಅಂತ ಕೇಳಿದರೆ, ಈ ನರಕಾಸುರ ಆನೆ ಒಯ್ದಿದ್ದಾನೆ, ಆನೆನ ಸಿಗ್ಬೇಕಾದ್ರೆ ಒಂದೇ ಒಂದು ದಾರಿ ಅಂತ ಹೇಳಿ ನರಕಾಸುರ ಮಗನಾಗಿ ಹುಟ್ಟಿಬಿಟ್ಟನಂತೆ. ಅಂದ್ರೆ ಎಷ್ಟು ಐಡಿಯಾ ನೋಡಿ, ಗುಂಡಾನ್ ಮಗನೇ ಹುಟ್ಟಿಬಿಟ್ರೆ ಹಾಗೋ ಹಾಗೆ. ಗುಂಡಾನ್ ಮಗನೇ ಭಾವ ದೈತ್ಯರ ಮಗನಾಗಿ ಹುಟ್ಟಿದನಂತೆ. ಯಾಕೆ, ಮಗ ಅಂದನೆ ಆನೆ ಸಿಕ್ಕಿದ್ದ. ಅಂದ್ರೆ ದೇವತೆಗಳು ಕೂಡ ಇಂಥವರ ಇಂಥವರಿಗೆ ಏನಾದರೂ ರೀತಿಯಲ್ಲಿ ಒಂದು ಸರೆಂಡರ್ ಆಗಬೇಕಾಗಿತ್ತು. ಆ ರೀತಿ ಭಗದತ್ತ ಹುಟ್ಟಿ ಬಂದನಂತೆ. ಕುಬೇರನ ಅವತಾರನಾದ ಅವನು ನರಕಾಸುರನ ಮಗನಾಗಿ ಹುಟ್ಟಿ ಬಂದು ನರಕಾಸುರ ಸತ್ತ ಮೇಲೆ ವಾರಸದಾರನಾಗಿಬಿಟ್ಟು ಆನೆ ಸಿಕ್ತು. ಭಾರಿ ವೆರಿ ಹ್ಯಾಪಿ, ಕೊನೆಗೂ ಆನೆ ಸಿಕ್ಬಿಡ್ತು ನನಗೆ ಅಂತ ಹೇಳಿಬಿಟ್ಟು. ಅದರ ಜೊತೆಗೆ ನರಕಾಸುರನಿಗೆ ಭಗವಂತ ಒಂದು ಆಯುಧವನ್ನು ಕೊಟ್ಟಿದ್ದಂತೆ, ವೈಷ್ಣವಾಸ್ತ್ರ ಅಂತ ಹೆಸರು. ಅದು ವೈಷ್ಣವಾಸ್ತ್ರ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಅವನಿಗೆ ಸಾವಿಲ್ಲ, ಅವನ ಮಗನ ಸಮೇತ ಅವನೆಂದೂ ಸಾಯೋದಿಲ್ಲ ಅಂತ ಹೇಳಿದ್ರು. ನರಕಾಸುರ ಸತ್ತಿದ್ದ ವೈಷ್ಣವಾಸ್ತ್ರ ಇತ್ತು, ಅದಿರೋರು ಭಗದತ್ತ ಸಾಯಾಗಿಲ್ಲ. ಒಂದು ಕಡೆಗೆ ಕುಬೇರನ ಅವತಾರ, ಇನ್ನೊಂದು ಕಡೆ ವೈಷ್ಣವಾಸ್ತ್ರ ಇದೆ. ಇಷ್ಟೆಲ್ಲ ಇದ್ದ ಅವನು ಯುದ್ಧ ಶುರು ಮಾಡಿದ ಅರ್ಜುನನ ಮೇಲೆ. 8 ದಿವಸ ಸತತ ಯುದ್ಧ ನಡೀತಾನೆ, 8 ದಿವಸ ಸತತ ಯುದ್ಧ. ಅಷ್ಟೊತ್ತಿಗೆ ಅವನಿಗೆ ಭಾರಿ ಸುಸ್ತಾಯಿತು. ಅರ್ಜುನನ ಮುಂದೆ ಯುದ್ಧ ಮಾಡೋದು ಕಷ್ಟ ಆಯ್ತು ಅವನಿಗೆ. ಆಗ ಅರ್ಜುನನ ಕೇಳ್ತಾನೆ, ಅರ್ಜುನ ನೀನು ಯಾತಕ್ಕೆ ಯುದ್ಧಕ್ಕೆ ಬಂದಿರೋದು ಅಂತ ಕೇಳಿದನಂತೆ. ಅರ್ಥ ಆಯ್ತಲ್ಲ, ಇಷ್ಟಿಷ್ಟು ಯುದ್ಧ ಮಾಡಿ ಆಮೇಲೆ ಕಾರಣ ಕೇಳ್ತಾನೆ. ಸ್ಟ್ರೈಕ್ ಮಾಡೋರು ಕೇಳಿದ್ರೆ ಒದರ್ತಿರ್ತಾರೆ, ಯಾಕೆ ಕೇಳಿಕೆ ನಮ್ಮ ಲೀಡರ್ ಕೇಳಬೇಕು ಅಂತ ಗೊತ್ತಿರೋದಿಲ್ಲ ಅವರಿಗೆ. ಲೀಡರ್ ಒದರು ಒದರದ ಅಷ್ಟೇ. ಎದರಂತೂ ಬೆಳಿಗ್ಗೆ ಒಂದ್ ಕಡೆ ಒದರಿರ್ತಾರೆ, ಮತ್ತೆ ಇನ್ನೊಂದ್ ಕಡೆ ಒದರಿರ್ತಾರೆ. ಪಾಪ ಈ ಪಾರ್ಟಿಗೆ ಜೈ ಅಂತ ಒದರಿರ್ತಾರೆ. ಅವರೆಲ್ಲ ಯಾವ ಥರ ಆ ಥರ ಅಂದ್ರೆ ಯಾತಕ್ಕೆ ಯುದ್ಧ ಮಾಡಿದ ಯೋಚನೆ ಕೂಡ ಮಾಡಿಲ್ಲ, ಸುಮ್ಮನೆ ಯುದ್ಧ ಮಾಡಿದ್ದೇ ಕೆಲಸ. ಆಮೇಲೆ ಯಾತಕ್ಕೆ ಬಂದಿದ್ದೆ, ಯುದ್ಧ ಯಾತಕ್ಕೆ ಅಂತ ಆಮೇಲೆ ಕೇಳಿದ್ರಂತೆ. ಆಗ ಅರ್ಜುನ ಹೇಳ್ತಾನೆ, ರಾಜಸೂಯಾಗ ಮಾಡ್ತಾ ಇದ್ದೇವೆ, ಅದಕ್ಕೆ ಗೆದ್ದೆಲ್ಲ ಬರೋದು ನಮ್ಮ ಪದ್ಧತಿ, ಶಾಸ್ತ್ರದ ವಿಧಿ ಅದು, ದಿಗ್ವಿಜಯ ಮಾಡಬೇಕು, ಗೆದ್ದು ಕಪ್ಪಕಾಣಿಕೆ ಒಯ್ಯಬೇಕು, ಅಷ್ಟೇ ಅದಕ್ಕೆ ಬಂದಿದ್ದೇನೆ ಅಂತ ಹೇಳಿದನಂತೆ. ಹೇ ಮೊದಲೇ ಹೇಳಬಾರ್ದಾಗಿತ್ತೆ, ನಾ ಕೊಟ್ಬಿಡ್ತೀನಲ್ಲ ಅದಕ್ಕೇನು ಅಂತ ಹೇಳಿದನಂತೆ. ಮೊದಲೇ ಕೊಟ್ಬಿಡ್ತಿದ್ದೆ ಆಗ್ಲೇನೆ ಅರ್ಜುನ್, ನೀವು ಅದು ಕೇಳಿದ್ದೆ ಇರಲಿ ಮಹಾರಾತ್ಮ, ಕೇಳಿದೆ ಶುರು ಮಾಡಿದೆ, ಗಲಾಟೆ ಶುರು ಮಾಡಿದೆ ಅಷ್ಟೇನೆ. ನಾನು ಬಂದಿದ್ದು ಇದಕ್ಕೋಸ್ಕರ, ನೀನು ಏಕದಮ್ ಯುದ್ಧ ಶುರು ಮಾಡಿದ್ದೆ, ಯುದ್ಧ ಮಾಡಿದ್ದಾಯ್ತು ಅಷ್ಟೇ ಹೊರತು ಬೇರೆ ಅಲ್ಲ. ಕೊಡು ಅಂತ ಹೇಳಿದಾಗ ಭಗದತ್ತ ಬೇಕಾಷ್ಟು ಕಾಣಿಕೆ ಕೊಟ್ಟುಬಿಟ್ಟನಂತೆ. ಬೇಕಾಷ್ಟು ಕಾಣಿಕೆ ಕೊಟ್ಟದ ಅರ್ಜುನ, ಇನ್ನೂ ಬೇಕಾದ್ರೆ ಸಾಮರ್ಥ್ಯ ಇತ್ತು ಅರ್ಜುನನಿಗೆ. ಬ್ರೈನಯ್ಯ ಹಾಗೆಲ್ಲ ಮಾತಾಡ್ತೀಯಲ್ಲ, ನಾನೇ ಯುದ್ಧ ಮಾಡಿದಂಬ ಮಾತಾಡ್ತೀಯಲ್ಲ ಅಂತ ವಾದ ಮಾಡಬಹುದಾಗಿತ್ತು ಅರ್ಜುನ. ಅರ್ಜುನ ವಾದ ಮಾಡಲಿಲ್ಲವಂತೆ. ಆಚಾರ್ಯ ಬರೀತಾರೆ, ಅರ್ಜುನ ವ್ಯರ್ಥ ಕಲಹ ಮನಿಚ್ಛನ್, ವಿನಾಕಾರಣಾಗಿ ಜಗಳ ಮಾಡಬೇಕು. ಎಷ್ಟೋ ಸತಿ ಮಾತು ಮಾತು ಬಳಸಿ ಜಗಳ ಆಡ್ತಾರೆ, ವಿಷಯದಲ್ಲಿ ಏನಿರೋದಿಲ್ಲ, ಸುಮ್ಮನೆ ನೀನು ಹಾಗನ್ಬಹುದ ನೀ ಹಾಗನ್ಬಹುದ ಅಂತ ಶುರು ಮಾಡಿಬಿಟ್ಟು ದೊಡ್ಡ ಗಲಾಟೆ ಆಗಿಬಿಡುತ್ತೆ. ಆಚಾರ್ಯ ಹೇಳ್ತಾರೆ, ವ್ಯರ್ಥ ಕಲಹ ಬೇಕಿಲ್ಲ, ಒಂದು ಕಲಹದಿಂದ ಏನಾದ್ರೂ ಸಾಧನೆ ಆಗಬೇಕು. ಗುರಿ ಸಾಧನೆ ಮಾಡೋದಾದ್ರೆ ಅದು ಕಲಹ ಅರ್ಥವತ್ತಾಗುತ್ತೆ. ವಿನಾಕಾರಣ ಜಗಳದಲ್ಲಿ ಎಂದೂ ಜಾಣತನ ಇಲ್ಲ. ಇದೆಲ್ಲ ನಿತ್ಯ ಜೀವನಕ್ಕೆ ಬೇಕಾದ ಮಾತುಗಳು. 90% ನಮ್ಮ ಗಲಾಟೆಗಳೆಲ್ಲ ಕೆಲಸಕ್ಕೆ ಬಾರದ್ದಾಗಿರುತ್ತೆ. ಏ ಇಹ ಇಲ್ಲ ಪರ ಇಲ್ಲ, ಬರೀ ವೇಸ್ಟ್ ಆಫ್ ಟೈಮ್ ಅಷ್ಟೇನೆ. ಆದ್ರಿಂದ ಅರ್ಜುನ ಬಹಳಷ್ಟು ರಾಶಿ ಆಗದಂತ ಕೆಲಸ ಮಾಡಬೇಕಾಗಿದೆ. ಇಡೀ ಉತ್ತರ ದಿಕ್ಕನ್ನು ಗೆಲ್ಲಬೇಕಾಗಿದೆ. ಇವ್ ಜೊತೆ ಮಾತಾಡ್ತಾ ಯಾಕೆ ಕೊಡ್ಬೇಕು, ನಾನೀಗ ಪರೀಕ್ಷೆ ಹೋಗೋ ಹುಡುಗ ಸ್ಕೋರ್ ಕಳ್ಕೊಂಡು ಕೂತ್ಕೊಂಡ್ರೆ ಏನು ಪಾಸ್ ಆಗ್ತಾನೆ ಮತ್ತೆ. ಇವಾಗ ಸೀರಿಯಸ್ ಆಗಿ ಹೇಗೆ ಹೋಗ್ತಿರ್ತಾರೋ ಆ ಥರ ಅವನ ಗುರಿ ಇದೆ ಅವರಿಗೆ. ಯಾವನು ಫ್ರೀಯಾಗಿ ಓಡಾಡೋ ತಲೆಹಟ್ಟೆ ಮಾಡಬಹುದು, ಆದರೆ ಗುರಿ ಅಂತ ಅವ್ನು ಮಾಡಲಿಕ್ಕೆ ಆಗೋದಿಲ್ಲ. ಇವತ್ತು ನಮ್ಮ ಜೀವನದಲ್ಲಿ ಒಂದು ಗುರಿ ಇರಬೇಕು. ಅಲ್ಲಿ ರಾಜಸೂಯಾಗದ ಗುರಿ ಹೇಗಿತ್ತೋ ನಮ್ಮ ಜೀವನದಲ್ಲಿ ಒಂದು ಯಜ್ಞವಾಗಬೇಕು ಅಂತ.